1 Samuel chapter 2 verse 30
modalne samuel 2nd sandhi
chapter 2 verse 30
2 13ne vachana 30ne vachana
the last part of that verse the lord says those who honor me I will honor and those who despise me will be lightly esteemed
aa vakyada 2nne bhagadalli nodkottideve ನನ್ನನ್ನು ಸನ್ಮಾನಿಸು ನಾನು ಸನ್ಮಾನಿಸುವನು ನಾನು ತಿರಸ್ಕರಿಸಲು ನಾನು ತಿರಸ್ಕರಿಸುವೆನು
ಫಸ್ಟ್ ಆಫ್ ಆಲ್ ವಿ ವಾಂಟ್ ಟು ನೋ ಹೌ ಡಸ್ ಗಾಡ್ ಆನರ್ ಪೀಪಲ್
ಮೊದಲನೇದಾಗಿ ದೇವರು ತನ್ನ ಜನರನ್ನು ಯಾವ ರೀತಿಯಾಗಿ ಸನ್ಮಾನಿಸ್ತಾನೆ
ಇಫ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಇಸ್ ವೆರಿ ಈಸಿ ಟು ಬಿ ಡಿಸೀವ್ಡ್
ಅದು ಒಂದು ವೇಳೆ ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ ನಾವು ಮೋಸಪಡಿಸಿಕೊಳ್ಳುತ್ತೇವೆ
ಇನ್ ದ ವರ್ಲ್ಡ್ They have the idea that God honors people by giving them a lot of money.
ಲೋಕದಲ್ಲಿ ಜನರು ಅರ್ಥ ಮಾಡಿಕೊಂಡಿದ್ದಾರೆ ಬಹಳಷ್ಟು ಹಣ ಕೊಡದ ಮೂಲಕವಾಗಿ ದೇವರು ಅವರನ್ನು ಸನ್ಮಾನಿಸುತ್ತಾರೆ ಅಂತ ಅನ್ಕೊಂಡಿದ್ದಾರೆ.
The sad thing is that most Christians also believe that.
ಆದರೆ ದುಃಖ
they make a lot of money.
ಈ ಲೋಕದಲ್ಲಿ ವ್ಯವಹಾರ ಮಾಡುವಂತ ಜನರು ಮತ್ತು ರಾಜಕೀಯ ಜನರು ಸಹ ದೇವರು ಸನ್ಮಾನಿಸ್ತಾ ಇದ್ದರು.
And the other thing that worldly people think is that God honors people by giving them some high position in life like MP or cabinet minister or something like that.
ಈ ಲೋಕದಲ್ಲಿ ಕೆಲವು ಜನರು ಅನ್ಕೊಳ್ತಿದ್ದಾರೆ ದೇವರು ಅವರಿಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆಗಳನ್ನು ಕೊಡುವ ಮೂಲಕವಾಗಿ ರಾಜಕೀಯದಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳು ದೇವರು ಅವರು ಸನ್ಮಾನಿಸುತ್ತಾರೆ ಅಂತ ಅನ್ಕೊಂಡಿದ್ದಾರೆ.
Then again we have to say that the apostles never got any honor in that case.
ಆ ರೀತಿಯಾಗಿ ಅಪೊಸ್ತಲರಿಗೆ ದೇವರು ಆ ರೀತಿ ಸನ್ಮಾನಿಸಲಿಲ್ಲ.
In 1 Corinthians
ಒಂದು ಕೊರಿಂಥ
ವಿ ರೀಡ್ ಇನ್ ಚಾಪ್ಟರ್ 4
ನಾಲ್ಕನೇ ಸಂಧಿ ಒಂದು ಕೊರಿಂಥ ನಾಲ್ಕನೇ ಸಂಧಿ
ಅಂಡ್ ವರ್ಸ್ 10
ಹತ್ತನೇ ವಚನ ನಾವು ಓದಿಕೊಳ್ಳೋಣ
ದ ಕೊರಿಂಥಿಯನ್ಸ್ ವರ್ ಅ ಕಾರ್ನಲ್ ಗ್ರೂಪ್ ಆಫ್ ಬಿಲೀವರ್ಸ್
ನಾವು ನೋಡ್ತೇವೆ ಕೊರಿಂಥಿಯ ಸಭೆಯವರು ಲೌಕಿಕರಾಗಿದ್ದರು
whereas Paul was a spiritual man
ಆದರೆ ಪೌಲನು ಆತ್ಮೀಯನಾಗಿದ್ದನು
and to this worldly group of Christians he says
ಆತನು ಲೋಕ ರೀತಿಯಾದಂತ ಜನರಿಗೆ ಈ ರೀತಿಯಾಗಿ ಹೇಳಿದನು
in verse 10 last part
10ನೇ ವಚನ 2ನೇ ಭಾಗದಲ್ಲಿ
we read the whole verse
ನಾವು ಇಡೀ ವಾಕ್ಯ ಓದಿಕೊಳ್ಳೋಣ
we are fools for Christ's sake but you are wise we are weak but you are strong you are distinguished we are without honor
ನಾವಂತೂ ಕ್ರಿಸ್ತನ ನಿಮಿತ್ತ ಹುಚ್ಚರಾಗಿದ್ದೇವೆ ನೀವು ಕ್ರಿಸ್ತನಲ್ಲಿ ಬುದ್ಧಿವಂತರಾಗಿದ್ದೀರಿ ನಾವು ಬಲಹೀನರು ನೀವು ಬಲಿಷ್ಠರು ನಾವು ಮಾನಶಾಲಿಗಳು ನಾವು ಮಾನಹೀನರು
Now when you look at that verse
ಆ ವಾಕ್ಯ ನೋಡಿಕೊಳ್ಳುವಾಗ
what are the values that the world appreciates
ಈ ಲೋಕದ ಅವಶ್ಯಕತೆ ಜನರು ನೋಡ್ತಾ ಇದ್ದಾರೆ
those who are wise
ಬುದ್ಧಿವಂತರು
strong
ಬಲವುಳ್ಳವರು
and distinguished
ಅಲ್ಲಿ ನಾವು ವ್ಯತ್ಯಾಸ ನೋಡ್ತಾ ಇದ್ದೇವೆ
but Paul was a fool
Paulನು
for Christ's sake
ಬುದ್ಧಿಹೀನಾಗಿದ್ದಾಗಿ ಯೇಸು ಸ್ವಾಮಿ ವಿಷಯದಲ್ಲಿ ನೋಡ್ತಾ ಇದ್ದೆ
ಅಂಡ್ ಈ ಸೇಸ್ ಹಿ ವಾಸ್ ವೀಕ್
ಆತನು ಬಲಹೀನಾಗಿದ್ದನು
ಅಂಡ್ ಈ ಸೇಸ್ ಹಿ ವಾಸ್ ವಿದೌಟ್ ಆನರ್
ಅವನು ಮಾನ ಇಲ್ಲದವನಾಗಿದ್ದನು ನಮ್ಮ ನೋಡ್ತಾ ಇದ್ದೆ
ವಾಟ್ ವಿ ನೀಡ್ ಟು ಲರ್ನ್ ದೇರ್ ಇಸ್ ದಟ್ ದಿ ವರ್ಲ್ಡ್ಸ್ ವ್ಯಾಲ್ಯೂಸ್ ಆರ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ಹೆವೆನ್ಸ್ ವ್ಯಾಲ್ಯೂಸ್
ಇಹಲೋಕದ ಅವಶ್ಯಕತೆಗಳು ಮಾನವಾದವುಗಳು ದೇವರ ದೃಷ್ಟಿಯಲ್ಲಿ ಅವು ಮಾನ ಉಳ್ಳದಾಗಿಲ್ಲ
ಅಂಡ್ ವೆನ್ ವಿ ಆರ್ ಬೋರ್ನ್ and grow up in this world we have this world's values
now ee lokadalli beluttu baruvaga ee lokada avashyakathigalu tumkondideve
and when you are born again those values don't change immediately
now christian huttuvaga nammalliru ee baruvaga idu begane badalagudilla
we need to be filled with the holy spirit
adakkagi naavu pavitraatmanna tumbisalpadbekagi
and even if you are filled with the holy spirit those values won't change
naavu pavitraatmanna tumbisalpattru saha ee avashyakathe nam jeevanadalli innu kaanudilla
because you must allow the holy spirit to change your value system according to the word of god
pavitraatmanu ee lokada sangathigalannu bittu devaru vakyakke iruvanta reethiyalli nammannu maarpadisbekagide
and show you the value system that Jesus had in his mind
yesu swamiya jeevitadalli yav rithiyagi ee devaru vakyakke athu anugunavagidano avu namma jeevana nav kalibekagi
paul says in 1 corinthians 2 in verse 16
1 corinthians 2 16 nodkolteve
the last part
erane bhagadalli
we have the mind of christ
ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು.
He didn't say to the Corinthians, you have the mind of Christ.
ನಿಮಗೆ ದೇವರ ಮನಸ್ಸಿದೆ ಎಂಬುದಾಗಿ ಹೇಳಲಿಲ್ಲ.
He says, you are, verse chap, next verse, you are men of the flesh, babes in Christ.
ಮುಂದಿನ ಮೂರನೇ ಸಂದಿಲಿ ವಚನ ಹೋಗಿ ನೀವು ಮನುಷ್ಯರಾಗಿದ್ದೀರಿ, ಈ ಲೋಕದ ಪ್ರಾಪಂಚಿಕ ಸಂಗತಿ ತುಂಬಿಕೊಂಡಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ.
They are babes in Christ, chapter 3, verse 1.
ಅವರು ದೇವರಲ್ಲಿ ಬಾಲವಳು ಬಾಲ ಬಾಲ ಬಲವಳು ಬಾಲ್ಯರಾಗಿದ್ದಾರೆ.
So, every Christian doesn't have the mind of Christ.
ಎಲ್ಲ ಕ್ರೈಸ್ತರಿಗೆ ಕ್ರಿಸ್ತನ ಮನಸ್ಸು ಇಲ್ಲರಿ.
It depends whether you allow the Holy Spirit to give you the mind of Christ.
ನೀವು ಪವಿತ್ರಾತ್ಮನಿಗೆ ಸ್ಥಳ ಕೊಟ್ಟು ಆತನಿಗೆ ಆ ರೀತಿಯ ಮನಸ್ಸು ಕೊಡಬೇಕಾದ ಆಶೆ ಪಡುವಾಗಲೂ
we must remember one thing, that God will never force us to accept anything.
ದೇವರು ನಮಗೆ ಯಾವುದನ್ನು ಕೊಡೋದಕ್ಕೋಸ್ಕರ ಆತನು ಒತ್ತಾಯಿಸುವುದಿಲ್ಲ.
The most valuable thing that God offers people is salvation.
ದೇವರು ತನ್ನ ಜನರಿಗೆ ಬಹಳ ಅವಶ್ಯಕತೆಯಾದಂತ ರಕ್ಷಣೆಯನ್ನು ಕೊಡ್ತಾ ಇದ್ದಾನೆ.
He offers it to the world.
ಈ ಲೋಕದ ಬಿಡುಗಡೆ ಕೊಡ್ತಾ ಇದ್ದಾನೆ.
But most people in the world don't accept it.
ಆದರೆ ಬಹಳಷ್ಟು ಈ ಲೋಕದ ಜನರು ಆ ಸ್ವೀಕರಿಸ್ತಾ ಇಲ್ಲ.
And therefore they don't get it.
ಅದಕ್ಕಾಗಿ ಅವರು ಸ್ವೀಕರಿಸುವುದಿಲ್ಲ.
Why doesn't God force people to accept Christ?
ಯಾಕೆ ಯೇಸು ಸ್ವಾಮಿಯನ್ನು ಸ್ವೀಕರಿಸಿಕೊಳ್ಳಬೇಕೆಂದಾಗಿ ಆತನು ಒತ್ತಾಯಿಸ್ತಾ ಇಲ್ಲ?
We force our children to eat something which we know is good for them.
ನಮ್ಮ ಮಕ್ಕಳಿಗೆ ನಾವು ಕೆಲವು ತಗದು ತಿನ್ಬೇಕೆಂಬುದಾಗಿ ಒತ್ತಾಯಿಸ್ತೇವೆ, ಅದು ಅವ್ರು ಒಳ್ಳೇದೆಂಬುದಾಗಿ.
You can force a 3-year-old, but you can't force a 25-year-old to eat.
ಆದರೆ 3 ವರ್ಷ ಮಗುವಿಗೆ ನೀವು ಒತ್ತಾಯಿಸಬಹುದು, ಆದರೆ 20 ವರ್ಷ ಮಗುವಿಗೆ ಒತ್ತಾಯಿಸಲಿಕ್ಕೆ ಸಾಧ್ಯವಿಲ್ಲ.
So God does not treat us like babies. He treats us like grown-up people.
ದೇವರು ನಮ್ಮ ಮಕ್ಕಳ ಹಾಗೆ ಆತನು ಅನುಭವಿಸ್ತಾ ಇಲ್ಲ. ದೇವರು ನಮ್ಮ ಬೆಳೆದು ನಿಂತ ರೀತಿಯಲ್ಲಿ ಅನುಭವಿಸ್ತಾ ಇದ್ದಾನೆ.
Even if something is good for you,
ನಿಮಗೆ ಒಂದು ವೇಳೆ ಒಳ್ಳೇದಾಗಿದ್ರು,
He will tell you it's good for you.
ಅದು ನಿಮಗೆ ಒಳ್ಳೇದೆಂಬುದಾಗಿ ಹೇಳ್ತಾನೆ.
But he won't force you to take it.
ಆದರೆ ಅದನ್ನು ಒತ್ತಾಯಿಸಲಿಲ್ಲ ತಗೋಬೇಕಾಗಿ.
Because you're not a baby.
ಯಾಕಂದ್ರೆ ನೀವು ಮಕ್ಕಳಲ್ಲ.
You are grown up.
ನೀವು ಬೆಳೆದು ನಿಂತವರಾಗಿದ್ದೀರಿ.
And so God says, this is good for you, but it's up to you to decide whether you want to take it or not.
ಇದು ನಿಮಗೆ, ಅದು ನಿಮಗೆ ಬಿಟ್ಟಿದ್ದು, ನೀವು ತಗೊಳ್ಳೋದು ಬಿಡೋದು.
So Paul was without honor.
ಪೌಲನು
in the world.
ಆತನು ಈ ಲೋಕದಲ್ಲಿ ಮಾನ ಇಲ್ಲದವನಾಗಿದ್ದನು.
So coming back to the first verse.
ನಾವು ಮತ್ತೆ ತಿರುಗಿ ದೇವರ ವಾಕ್ಯಕ್ಕೆ ತಿರುಗಿ ಬರೋಣ. ಮೊದಲು ನೋಡ್ಕೊಂಡ ಹಾಗೆ.
We know that God is honoring us.
ಹೇಗೆ ದೇವರು ನಮ್ಮನ್ನು ಸನ್ಮಾನಿಸ್ತಾನೆ?
Some Christians think that if a man can speak well, God is honoring him.
ಒಬ್ಬ ಮನುಷ್ಯನು ಚೆನ್ನಾಗಿ ಮಾತಾಡಿದ್ರೆ ದೇವರು ಅವರನ್ನು ಸನ್ಮಾನಿಸ್ತಾನೆ.
But I have found that lot of politicians can speak much better than Christian preachers.
ಬಹಳಷ್ಟು ಜನರು ನನಗೆ ಗೊತ್ತು, ರಾಜಕೀಯದಂತವರು ಬಹಳ ಚಂದವಾಗಿ ದೇವರ ವಾಕ್ಯಕ್ಕಿಂತ ಚೆನ್ನಾಗಿ ಮಾತಾಡ್ತಾರೆ.
There are many politicians who can keep an audience listening attentively for 2 hours.
ರಾಜಕೀಯದಂತ ಜನರು 2 ತಾಸವರೆಗೆ ಕೂತ್ಕೊಂಡು ಕೇಳುವಂತ ಶಕ್ತಿ ಅವರಿಗಿದೆ.
Whereas most preachers, after 15-20 minutes, they are boring.
ಆದರೆ ಬಹಳಷ್ಟು ಪ್ರಸಂಗಿಗಳು ತಮ್ಮ ಜೀವನದಲ್ಲಿ 15-20 ನಿಮಿಷ ಆದ್ಮೇಲೆ ಜನರಿಗೆ ಬೇಜಾರು ಮಾಡಿಬಿಡ್ತಾರೆ.
ಸೊ ಬೀಂಗ್ ಏಬಲ್ ಟು ಸ್ಪೀಕ್ ವೆಲ್ ಡಸಂಟ್ ಮೀನ್ ಗಾಡ್ ಇಸ್ ಆನರ್ಡ್ ಯು.
ಓ, ನಾವು ಚೆನ್ನಾಗಿ ಮಾತಾಡಿದ್ರೆ ದೇವನನ್ನು ಸನ್ಮಾನಿಸಬಹುದಾಗಿ ತಿಳ್ಕೊಳ್ಳೋದು ತಪ್ಪಾಗಿದೆ.
We have to clearly understand, how do I know whether God is honoring me or not?
ನಮಗೆ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿದೆ ದೇವರು ಯಾವ ರೀತಿಯಾಗಿ ನನ್ನ ಸನ್ಮಾನಿಸ್ತಾ ಇದ್ದಾನೆ.
Because if I were to ask you a question,
ನಿಮಗೆ ಒಂದು ಪ್ರಶ್ನೆ ನಾನು ಕೇಳ್ತಾ ಇದ್ರೆ,
simple question,
ಸುಲಭವಾದ ಪ್ರಶ್ನೆ,
and if I were to ask you to write down the answer,
ನಾನು ನಿಮಗೆ ಕೇಳ್ತಾ ಇದ್ದೆ ಅದಕ್ಕೆ ಉತ್ತರ ಬರೆಯಬೇಕಾಗಿ,
are you honoring God in your life?
ದೇವರನ್ನು ನೀವು ಸನ್ಮಾನಿಸ್ತಾ ಇದ್ದೀರಾ?
I think all of you will say yes.
ನೀವೆಲ್ಲರೂ ಹೇಳ್ತೀರಿ ಹೌದು.
How do you know?
ಹೇಗೆ ಗೊತ್ತು ನಿಮಗೆ?
You can imagine that you are honoring God.
ನೀವು ಊಹೆ ಮಾಡ್ಕೊಳ್ತಾ ಇದ್ದೀರಾ ನಾವು ದೇವರನ್ನು ಸನ್ಮಾನಿಸ್ತಾ ಇದ್ದಾಗಿ.
The only way to know is this.
ಒಂದು ಸ್ಪಷ್ಟವಾಗಿದೆ, ಈ ರೀತಿಯಾಗಿ ನಾವು ತಿಳ್ಕೊಳ್ಬಹುದು.
If I honor God, the promise is he will honor me.
ನಾನು ದೇವರನ್ನು ಸನ್ಮಾನಿಸಿದರೆ ದೇವರನ್ನು ಸನ್ಮಾನಿಸ್ತಾನೆ.
So if he does not honor me, that means I am not honoring him, whatever I may think.
ದೇವರು ನನ್ನ ಸನ್ಮಾನಿಸ್ತಾ ಇಲ್ಲದಿದ್ರೆ ನನ್ನ ಜೀವನ ನಾನು ಏನು ಮಾಡ್ತಿದ್ರೂ ದೇವರು ನನ್ನ ಸನ್ಮಾನಿಸ್ತಾ ಇಲ್ಲ.
God is very exact.
ದೇವರು ಸ್ಪಷ್ಟವಾಗಿದ್ದಾರೆ.
If you go to a shop to buy something expensive,
ನೀವು ಯಾವ್ದೊಂದು ಶಾಪ್ ಹೋಗ್ಬಿಟ್ಟು ಏನಾದ್ರು ಒಂದು ಬೆಲೆಗಳು ತಕೊಳ್ತಾ ಇದ್ರೆ,
ಒಂದು ವೇಳೆ
ನೀವು ಟೇಪ್ ರೆಕಾರ್ಡ್ ತಕೊಳ್ತಾ ಇದ್ರೆ,
ಓ ದಟ್ಸ್ ವೆರಿ ಎಕ್ಸ್ಪೆನ್ಸಿವ್,
ಓ ಅದು ಬಹಳ ಬೆಲೆ ಉಳಿದಾಗಿದೆ,
ದೆನ್ ಯು ಡೋಂಟ್ ಬೈ, ಗೆಟ್ ಇಟ್.
ಆಗ ನೀವು ಬೆಲೆ ಇಲ್ಲದಾಗ ತಗೊಳ್ಳೋದಿಲ್ಲ.
If you pay the money, you get it.
ಆದ್ರೆ ಹಣ ಕೊಟ್ಟರೆ ನಿಮ್ಗೆ ಸಿಗುತ್ತೆ.
So if you come back home without it,
ಒಂದು ವೇಳೆ ನೀವು ಮನೆಗೆ ಅದಿಲ್ಲದ ಬಂದ್ರೆ,
then everybody at home knows you didn't pay the money.
ನೀವು ಹಣ ಕೊಡಲಿಲ್ಲ ಅದಕ್ಕಾಗಿ ನೀವು ತಗೊಂಬರ್ಲಿಲ್ಲ.
So it's like that with God also. It's a transaction.
ಅದೇ ರೀತಿಯಾಗಿ ದೇವರೊಟ್ಟಿಗೆ ಸಹ ಸಂಬಂಧವಾಗಿದೆ.
You honor him,
ನೀವು ಅವನ ಸನ್ಮಾನಿಸಿದ್ರೆ,
he will honor you.
ಅವರು ನಮ್ಮನ್ನು ಸನ್ಮಾನಿಸ್ತಾರೆ.
If he did not honor you,
ಅವರು ನಮ್ಮನ್ನು ಸನ್ಮಾನಿಸಲಿ ಯಾಕಿಲ್ಲಂದ್ರೆ,
that means
ಅದು ಸ್ಪಷ್ಟವಾಗಿದೆ. ಯಾಕಂದ್ರೆ
whatever you may think about yourself, you did not honor him.
ನಿಮ್ಮ ಬಗ್ಗೆ ನೀವು ಏನು ಆಲೋಚನೆ ಮಾಡಿದ್ರು ನೀವು ದೇವರನ್ನು ಸನ್ಮಾನಿಸಲಿಲ್ಲ.
The only way I can know whether God is honoring me is that, the only way I can know whether I am honoring God is by finding out whether he is honoring me.
ನಾನು ನನ್ನ ಜೀವನದಲ್ಲಿ ದೇವರು ಸನ್ಮಾನಿಸ್ತಾ ಇರುವುದು ನಮಗೆ ಸ್ಪಷ್ಟವಾಗಿ ತಿಳ್ಕೊತೆ, ನಾನು ದೇವರು ಸನ್ಮಾನಿಸ್ತಾ ಇದ್ರೆ.
So therefore we need to find out what is the mark of God honoring somebody.
ಹಾಗಾದ್ರೆ ದೇವರು ನನ್ನ ಸನ್ಮಾನಿಸಲಿಕ್ಕೆ ಗುರುತು ಏನು?
In India, the greatest honor that the government can give anybody is called the Bharat Ratna.
India ದೇಶದಲ್ಲಿ ಬಹಳ ಪ್ರಾಮುಖ್ಯವಾಗಿ ಸಿಗುವಂತ ಬಹುಮಾನ ಏನಂದ್ರೆ ಭಾರತ ರತ್ನ.
I don't always agree with the people they give it to. Sometimes it is given out of some political considerations.
Kelusare kelu janri kodtare kelu rajakeeya sambandhinda kodbitare.
But anyway, that is supposed to be the greatest honor in India.
Aa nami gottuntu ya bharat deshadalli adu bahala paramukhyavada bahumana.
Like, what is the greatest honor in heaven?
Aadre paralokadalli dodda bahumana yenu?
It's not being able to speak well.
ಬಹಳ ಒಳ್ಳೆ ರೀತಿಯಾಗಿ ಮಾತಾಡದಲ್ರಿ.
ಇಟ್ಸ್ ನಾಟ್ ಗೆಟಿಂಗ್ ಮನಿ,
ಹಣ ಪಡ್ಕೊಳ್ಳೋದಲ್ಲ.
ಇಟ್ಸ್ ನಾಟ್ ಬಿಕಮಿಂಗ್ ಫೇಮಸ್ ಇನ್ ದ ವರ್ಲ್ಡ್,
ಈ ಲೋಕದಲ್ಲಿ ದೊಡ್ಡ ವ್ಯಕ್ತಿ ಆಗೋದಲ್ಲ.
ಇಟ್ಸ್ ನಾಟ್ ಈವನ್ ಫಿಸಿಕಲ್ ಹೆಲ್ತ್,
ದೈಹಿಕವಾದ ಆರೋಗ್ಯನೂ ಅಲ್ರಿ.
Because Paul didn't have perfect physical health. He had a thorn in the flesh that troubled him constantly throughout his life.
ಪೌಲನಿಗೆ ಒಳ್ಳೆ ಆರೋಗ್ಯ ಇರಲಿಲ್ಲ, ಯಾವಾಗಲೂ ಆತನ ದೇಹದಲ್ಲಿ ಮುಳ್ಳು ಚುಸ್ತಾ ಇದ್ದ ನೋಡ್ತಾ ಇದ್ದೇವೆ.
What is the greatest thing in heaven?
ಪರಲೋಕದಲ್ಲಿ ಒಂದು ಬಹಳ ಪ್ರಾಮುಖ್ಯವಾದ ಸಂಗತಿಯನ್ನು,
the greatest person in heaven is God himself.
ಪರಲೋಕದಲ್ಲಿ ದೊಡ್ಡ ವ್ಯಕ್ತಿಯಾಗಿರುವನು ದೇವರೇ ತಾನೆ.
And what is the greatest gift that God can give anybody?
ದೇವರು ಪರಲೋಕದಲ್ಲಿ ಬಹಳ ದೊಡ್ಡ ಪ್ರಾಮುಖ್ಯವಾದಂತ ಬಹುಮಾನ ಏನ್ ಕೊಡ್ತಾನ್ರಿ?
And remember, this is a gift that he has not even given to any of the millions of angels.
ಪರಲೋಕದಲ್ಲಿರುವಂತ ದೇವದೂತರಿಗೆ ಲಕ್ಷಾಂತರವರು ಕೊಡಲಿಲ್ಲ ದೇವರು.
ಯು ಮೇ ಸೇ ಫರ್ಗಿವ್ನೆಸ್ ಆಫ್ ಸಿನ್ಸ್,
ಪಾಪ ಕ್ಷಮಾಪಣೆ ಅಂತ ಹೇಳಬಹುದು.
ನೋ, ದಟ್ಸ್ ನಾಟ್ ದ ಗ್ರೇಟೆಸ್ಟ್.
ಅದು ದೊಡ್ಡ ಪ್ರಾಮುಖ್ಯವಾದಲ್ಲ.
ಯು ಮೇ ಹ್ಯಾವ್ ಗಾಟ್ ಫರ್ಗಿವ್ನೆಸ್ ಆಫ್ ಸಿನ್ಸ್,
ನಾವು ಅನ್ಕೊಂಡಿರಬಹುದು ನಾವು ರಕ್ಷಣೆ ಹೊಂದಿದ್ದೆ ಎಂಬುದಾಗಿ.
ಬಟ್ ದಟ್ ಇಸ್ ನಾಟ್ ದ ಗ್ರೇಟೆಸ್ಟ್ ಗಿಫ್ಟ್,
ಅದು ದೊಡ್ಡ ಪ್ರಾಮುಖ್ಯವಾದ ಬಹುಮಾನ ಅಲ್ರಿ.
ಯು ನೋ, ಐ ಆಲ್ವೇಸ್ ಥಿಂಕ್ ಆಫ್ ಅನ್ ಎಕ್ಸಾಂಪಲ್ ಇನ್ ದಿ ಓಲ್ಡ್ ಟೆಸ್ಟಮೆಂಟ್ ಇನ್ 1 ಕಿಂಗ್ಸ್.
ಒಂದು ಅರಸುಗಳಲ್ಲಿ ಒಂದು ಉದಾಹರಣೆ ನೋಡ್ಕೊಳ್ತಾ ಇದ್ದೇವೆ.
ಇಫ್ ಯು ರೀಡ್ ದಿ ಓಲ್ಡ್ ಟೆಸ್ಟಮೆಂಟ್, ಯು ವಿಲ್ ನೋ ಸಮಥಿಂಗ್ ಅಬೌಟ್ ಗಾಡ್ ವಿಚ್ ಯು ವಿಲ್ ಮಿಸ್ ಇಫ್ ಯು ಡೋಂಟ್ ರೀಡ್ ದಿ ಓಲ್ಡ್ ಟೆಸ್ಟಮೆಂಟ್.
ನಾವು ದೇವರ ಬಹಳ ಪ್ರಾಮುಖ್ಯವಾದ ಸಂಗತಿಗಳನ್ನು ಹಳೆ ಒಡಂಬಡಿಕೆಯಿಂದ ನೋಡ್ಕೊಳ್ತೇವೆ.
1 Kings chapter 21,
ಒಂದು ಅರಸುಗಳು 21ನೇ ಸಂಧಿ.
ಐ ವಾಂಟ್ ಟು ಟೆಲ್ ಯು ದಿಸ್ ಸ್ಟೋರಿ,
ಒಂದು ಕಥೆ ನಿಮಗೆ ಹೇಳ್ತಾ ಇದ್ದೇನೆ.
ಅಟ್ ದಟ್ ಟೈಮ್ ದ ರೂಲರ್ ಆಫ್ Israel was the most wicked king of all, King Ahab.
ಆ ಸಭೆಯಲ್ಲಿ ರಾಜ್ಯವನ್ನು ಆಳುತ್ತಾ ಇದ್ದವನು ಬಹಳ ದುಷ್ಟನಾಗಿದ್ದನು, ಅವನ ಹೆಸರು ಅಹಾಬ್ ಎಂಬುದಾಗಿ.
And his wife was worse than him, her name was Jezebel.
ಜೆಜಬೆಲ್ ಅವನಿಗಿಂತ ಕೆಟ್ಟವಳಾಗಿದ್ದಳು ಎಂಬುದಾಗಿ ನೋಡ್ಕೊಳ್ತಾ ಇದ್ದೆ.
So next door to the king's palace was a very beautiful vineyard that belonged to a God-fearing man called Naboth.
ದೇಬ ಎಂಬಂತ ವ್ಯಕ್ತಿಯ ಅರಸನ ಮನೆಗೆ ಹತ್ತಿರವಾಗಿರುವ ಒಂದು ತೋಟವಿತ್ತು.
ಯು ರೀಡ್ ಅಬೌಟ್ ದಟ್ ಇನ್ ದ ಫಸ್ಟ್ ವರ್ಸ್.
ಆ ಮೊದಲಿದಾಗಿ ನೋಡ್ಕೊಳ್ತಾ ಇದ್ದೇವೆ.
ಸೊ ಎಹಾಬ್ ಟೋಲ್ಡ್ ನೇಬಾತ್ ಇನ್ ವರ್ಸ್ 2, ಪ್ಲೀಸ್ ಗಿವ್ ಮೀ ಯುವರ್ ವಿನಿಯರ್ಡ್ ಅಂಡ್ ಐಲ್ ಗಿವ್ ಯು ವಾಟ್ ಎವರ್ ಮನಿ ಯು ವಾಂಟ್ ಫಾರ್ ಇಟ್.
ಎಹಾಬ್ ಹೇಳಿದನು, ನಿನ್ನ ಆ ಒಂದು ತೋಟವನ್ನು ನನಗೆ ಕೊಡೆ ಎಂಬುದಾಗಿ.
ಅಂಡ್ ನೇಬಾತ್ ಸೆಡ್ ಇನ್ ವರ್ಸ್ 3 ದಟ್ ದ ಲಾ ಸೇಸ್ you must not give away the inheritance of your fathers.
Na nortebe tandeya aastiyannu innobru kodabaru embadagi nodkolta iddeve.
1 Kings 21,
ondu arsugalu 21ne sandhi,
verse 3,
moorne vachana.
He says there was a law in the Old Testament, you cannot give the inheritance of your fathers away.
Tandi aasti pitra aastiyannu navu bere avaru kodabaru agendagi nodkolta iddeve.
And the king got very angry.
Aga arasanu sittukondanu.
And his wife said, I'll arrange that.
Avana hentu nanu adannu yerpadistene.
So she got some people to falsely accuse Naboth and to kill him.
ಆಬೋತನಿಗೆ ದೂರು ದೂರು ಹೇಳಬಂತೆ ಕೆಲವು ಜನರನ್ನು ಏರ್ಪಡಿಸಿದ ಹಾಕಿ.
Then Ahab went and occupied his property.
ಆಹಾಬನ್ ಹೋಗ್ಬಿಟ್ಟು ಆತನ ಆಸ್ತಿನ ಆತನ ಸ್ವಾಧೀನ ಮಾಡಿಕೊಂಡನು.
Then God sent a fearless prophet called Elijah.
ನಾವು ನೋಡ್ತೇವೆ ದೇವರಿಗೆ ಭಯಪಡುವಂತ ವ್ಯಕ್ತಿಯನ್ನು ದೇವರು ಕಳಿಸಿದನು.
No, a fearless prophet.
ಆ ದೇವರಿಗೆ ಭಯಪಡುವಂತ ವ್ಯಕ್ತಿಯನ್ನು ದೇವರು ಕಳಿಸಿದನು.
A prophet who did not fear man.
ಆ ಪ್ರವಾದಿ ಜನರಿಗೆ ಭಯಪಡಲಿಲ್ಲ ಆತನು.
Elijah was a fearless prophet.
ಎಲೀಷನು ಆತನ ಮನುಷ್ಯರಿಗೆ ಭಯಪಡಲಿಲ್ಲ.
And he came to Ahab.
ಆತನು ಅಹಾಬನ ಹತ್ರ ಬಂದನು.
And said.
ಆತನು ಹೇಳಿದನು.
In verse 19.
19ನೇ ವಚನದಲ್ಲಿ.
The last part. The dogs will lick up your blood in the same place where the dogs licked up the blood of Naboth.
ನಾವು ನೋಡ್ತೇವೆ ನಾಬೋತನ ರಕ್ತ ನೆಕ್ಕಿದ ಸ್ಥಳದಲ್ಲಿ ನಿನ್ನ ರಕ್ತವನ್ನು ನೆಕ್ಕುಮದಾಗಿ ಕರ್ತನೆ ಅನ್ನುತ್ತಾನೆ ಅಂತ ನೋಡ್ತಾ ಇದ್ದೇವೆ.
And Ahab got very afraid.
ನಾವು ನೋಡ್ತೇವೆ ಅಹಾಬನು ಬಹಳ ಸಿಟ್ಟುಗೊಂಡನು ಭಯಪಟ್ಟನು.
The Lord said it to him, I will bring evil upon you, verse 21.
21ನೇ ವಚನ ನೋಡ್ತೇವೆ ಕೆಟ್ಟವನ್ನು ನಿನ್ನ ಮೇಲೆ ತರುತ್ತೇನೆಂಬುದಾಗಿ ದೇವರು ಹೇಳ್ತಾ ಇದ್ದಾನೆ.
And it says here in verse 25, there was nobody like Ahab who did so much evil in the sight of the Lord because of his wife.
Avana hendithiya paravagi Ahabanu avanashtu ketta kelasa madonu yaru illilla.
But when he heard these words,
ee maathannu keluvaga Ahabanu,
verse 27,
27ne vachanadalli,
he tore his clothes and lay in sackcloth.
27 27ನೇ ವಚನ ನೋಡ್ತೀವಿ. ಆತನು ಕೇಳಿದ ತಕ್ಷಣ ಬಟ್ಟೆಯನ್ನು ಹರಿದುಕೊಂಡನು, ಆತನ ಗೋಣಿ ತಟ್ಟನ್ನು ಹಾಕೊಂಡು ನನಗೆ ನೋಡ್ಕೊಳ್ತಾ ಇದ್ದೇವೆ.
See what God says.
ದೇವರು ಏನು ಹೇಳ್ತಾರೆ ನೋಡ್ರಿ.
To Elijah.
ಎಲೀಷನಿಗೆ.
Verse 29. Do you see how Ahab humbled himself before me?
29ನೇ ವಚನ ನನ್ನ ಮುಂದೆ ಹೇಗೆ ಆತನು ತಗ್ಗಿಸಿಕೊಂಡು ಬಂದಿದ್ದಾನೆ ಎಂಬುದನ್ನು ನೋಡ್ತಾ
ಇದ್ದೇವೆ. So I will not punish him in his days.
ಅದಕ್ಕಾಗಿ ನಾನು ಅವನನ್ನು ಶಿಕ್ಷಿಸುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದೇನೆ.
He escaped the punishment.
ಆತನು ತನ್ನ ಶಿಕ್ಷೆಯನ್ನು ತಪ್ಪಿಸಿಕೊಂಡು ನೋಡ್ತಾ ಇದ್ದೇವೆ.
ಸೊ ಇಟ್ ಡಿಡ್ ನಾಟ್ ಚೇಂಜ್ ಹಿಮ್, ಹಿ ವಾಸ್ ಸ್ಟಿಲ್ ಅನ್ ಈವಿಲ್ ಮ್ಯಾನ್.
ಅವನು ಕೆಟ್ಟವನು ಎಂಬುದಾಗಿ ನೋಡ್ತಾ ಇದ್ದೇವೆ.
ದಟ್ ಈಸ್ ಅನ್ ಎಕ್ಸಾಂಪಲ್ ಇನ್ ದಿ ಓಲ್ಡ್ ಟೆಸ್ಟಮೆಂಟ್.
ಅದು ಹಳೆ ಒಡಂಬಡಿಕೆ ಇರುವಂತ ಉದಾಹರಣೆ.
ಮ್ಯಾನ್ ಹಂಬಲ್ಡ್ ಹಿಮ್ಸೆಲ್ಫ್.
ಆತನು ತಗ್ಗಿಸಿಕೊಂಡು.
ಗಾಡ್ ಸೇಡ್ ಓಕೇ, ಐ ವಾಂಟ್ ಪನಿಶ್ ಯು.
ಓ, ಅದಕ್ಕಾಗಿ ಆತನನ್ನು ನಾನು ಕ್ಷಮಿಸಬೇಕಾಗಿ ದೇವರು ಹೇಳ್ತಾನೆ. ಆತನು ಶಿಕ್ಷಿಸುವುದಿಲ್ಲ.
ಇಫ್ ಗಾಡ್ ಡಸಂಟ್ ಪನಿಶ್ ಯು, ಯು ಥಿಂಕ್ ದಟ್ಸ್ ಅ ಗ್ರೇಟ್ ಗಿಫ್ಟ್?
ಒಂದು ವೇಳೆ ದೇವರು ನಮ್ಮನ್ನು ಶಿಕ್ಷಿಸುತ್ತಿದ್ರೆ ಅದು ದೊಡ್ಡದೆಂಬುದು ಅನ್ಕೊಂಡಿದ್ದೀರಾ?
ಓ, ಐ ಡಿಡ್ ದಿಸ್ ಟೆರಬಲ್ ಸಿನ್, ಥ್ಯಾಂಕ್ ಗಾಡ್ ಹಿ ಇಸ್ ನಾಟ್ ಗೋನ್ ಟು ಪನಿಶ್ ಮೀ.
ಓ, ಇಂತ ಭಯಂಕರವಾದಂತ ಪಾಪ ನಾನು ಮಾಡಿದನು, ದೇವರು ನನಗೆ ಕ್ಷಮಿಸುತ್ತಿಲ್ಲ, ಕ್ಷಮಿಸಿದನು.
Ahab could also say that.
ಅಹಾಬನು ಅದೇ ರೀತಿಯಾಗಿ ಹೇಳಿದನು.
ಓ, ಐ ಡಿಡ್ ಸಮಥಿಂಗ್ ಟೆರಬಲ್, ಐ ಕಿಲ್ಡ್ ಸಂಬಡಿ, ಓಕೆ, ಗಾಡ್ ಇಸ್ ನಾಟ್ ಗೋನ್ ಟು ಪನಿಶ್ ಮೀ.
ಓ, ನಾನು ಭಯಂಕರವಾದಂತ ಪಾಪವನ್ನು ಮಾಡಿದನು, ಆದರೆ ದೇವರು ನನಗೆ ಕ್ಷಮಿಸಿದ್ದಾನೆ, ಆತ ನನ್ನನ್ನು ತಿರಸ್ಕರಿಸಿಲ್ಲ ಎಂಬುದಾಗಿ.
Many Christians are glorying only in the same thing that Ahab gloried in.
ಬಹಳಷ್ಟು ಕ್ರೈಸ್ತರು ಅಹಾಬನು ಯಾವ ರೀತಿಯಾಗಿ ಹೆಚ್ಚಳಪಟ್ಟನು ಅದನ್ನು ನಾವು ನೋಡ್ತಾ ಇದ್ದೇವೆ.
God won't punish me.
ಓ, ದೇವರು ನನಗೆ ಕ್ಷಮಿಸಲಿ. ಓ, ದೇವರಿಗೆ ಸ್ತೋತ್ರ.
I'm not going to hell.
ನಾನು ನರಕಕ್ಕೆ ಹೋಗುವುದಿಲ್ಲ.
As long as we have that mindset.
ಎಲ್ಲಿವರೆಗೆ ನಮ್ಮ ಮನಸ್ಸನ್ನು ನಾವು ಇಟ್ಕೊಂಡಿದ್ದೇವೋ,
we can say that our mind is not different from Ahab's.
Now Ahaban ginta vyathyasavagi enilla,
and because he was very happy,
avan bahala santoshavagidanu.
Oh well, that's good, but nothing will happen to me.
Oh, nanige inen agodilla anta ankolta idane.
What is the greatest gift that heaven God can give to us?
Devaru paralokadalli namage bahala pramukhyavada bahumana yenu kodunagidane.
It's not saying I won't send you to hell.
Nanu ee rite helidalli nimme narakakke kalasudalla,
but it is to give us his own nature.
Atana swanta swabhavavannu namage kollik ishta padta idare.
There is one mark by which God shows his honor upon people.
Devara janra mele sanmanisuvanta ondu gurutu enandre devaru tana swabhavavannu namage kodunagidare.
That is to give us his own nature.
Tanna swanta swabhavavannu namage.
There is nothing greater that God can give anybody.
ಅದಕ್ಕಿಂತ ಬೇರೆ ಯಾವ ಪ್ರಾಮುಖ್ಯವಾದದ್ದು ದೇವರು ಕೊಡ್ಲಿಕ್ಕಿಲ್ಲ.
ಈವನ್ ಇಫ್ ಹಿ ಗೇವ್ ಯು ದ ಪವರ್ ಟು ರೇಸ್ ಅಪ್ ಎವ್ರಿ ಡೆಡ್ ಪರ್ಸನ್, ದಟ್ಸ್ ನಾಟ್ ಅ ಗ್ರೇಟ್ ಗಿಫ್ಟ್ ಕಂಪೇರ್ಡ್.
ನೀವು ಎಲ್ಲ ಸತ್ತಂತ ವ್ಯಕ್ತಿಗಳನ್ನು ಎಬ್ಬಿಸುವಂತ ಶಕ್ತಿ ಅದು ದೊಡ್ಡ ಪ್ರಾಮುಖ್ಯವಾದಂತ ಸಂಗತಿ ಅಲ್ರಿ.
ಇಫ್ ಗಾಡ್ ವರ್ ಟು ಸೇ ಟು ಮೀ,
ದೇವರು ನನಗೆ ಈ ರೀತಿಯಾಗಿ ಹೇಳ್ತಾ ಇದ್ರೆ,
ಐ ವಿಲ್ ಹೀಲ್ ಎವ್ರಿಬಡಿ ಹೂಮ್ ಯು ಟಚ್,
ನೀನು ಯಾರನ್ನು ಮುಟ್ತೀಯೋ ಅವರೆಲ್ಲ ಸ್ವಸ್ಥ ಆಗ್ತಾರೆ.
ಆರ್ ಐ ವಿಲ್ ಗಿವ್ ಯು ಮೈ ನೇಚರ್,
ನನ್ನ ಸ್ವಭಾವ ನಿನಗೆ ಕೊಡ್ತೇನೆ.
I'll say, Lord, give me your nature.
Oh, devare ninna swabhavane nanu kodu devare.
What is the use being an angry, lustful man who heals everybody he touches?
ನನ್ನ ಜೀವನದಲ್ಲಿ ಎಲ್ಲಾ ರೀತಿಯಲ್ಲಿ ನಾನು ಸಿಟ್ಟುಗೊಂಡು ವ್ಯಭಿಚಾರವುಳ್ಳಂತ ವ್ಯಕ್ತಿ ಆಗಿದ್ರೆ ಏನು ಉಪಯೋಗ ನಾನು ಮುಟ್ಟುವಂತ ಎಲ್ಲ ವ್ಯಕ್ತಿ ಸುಸ್ತಾಗ್ತಾರೆ.
I'm not interested.
ಓ, ನನಗೆ ಅವಶ್ಯ ಇಲ್ಲ.
A lot of other people may be interested in that.
ಬೇರೆ ಬಹಳ ಜನರಿಗೆ ಅದರ ಆಸಕ್ತಿ ಇರಬಹುದು.
Because they don't know what is value in heaven.
ಅವರಿಗೆ ಗೊತ್ತಿಲ್ಲ ಪರಲೋಕದಲ್ಲಿ ಯಾವುದು ಬಹಳ ಪ್ರಾಮುಖ್ಯವಾಗಿದೆ.
Because they are blind.
ಅವರು ಕುರುಡರಾಗಿದ್ದಾರೆ.
See, a blind man does not know the value of things in front of him.
ನಾವು ನೋಡ್ತೇವೆ ಕುರುಡಾದರೂ ಮುಂದಿರುವಂತ ಸಂಗತಿ ಆತನಿಗೆ ಬೆಲೆ ಉಳ್ಳದಾಗಿದಿಲ್ಲ.
You can give him a small diamond worth thousands of rupees, he'll throw it away, he'll think it's a stone.
ನೀವು ಒಂದು ವೇಳೆ ಡೈಮಂಡ್ ಅನ್ನು ಆತನ ಕೈಯಲ್ಲಿ ಕೊಟ್ಟರು ಸಹ ಅದನ್ನ ನೋಡ್ಬಿಟ್ಟು ಅದನ್ನ ಬಿಸಾಕ್ ಬಿಡ್ತಾನೆ.
You give him some big football, he'll probably take that.
ಒಂದು ವೇಳೆ ದೊಡ್ಡ ಒಂದು ಫುಟ್ಬಾಲ್ ಅನ್ನು ಅವನ ಕೈಯಲ್ಲಿ ಕೊಟ್ಬಿಟ್ರೆ ಅದನ್ನ ತಗೊಂಡ್ಬಿಡ್ತಾನೆ.
That's blind.
ಯಾಕಂದ್ರೆ ಅದನ್ನ ಕುರುಡನಾಗಿದ್ದಾನೆ.
The person whose eyes are open says, I don't want the football, give me the diamond.
ಅದು ಅವನ ಕಣ್ಣುಗಳು ತೆರೆಯುವಾಗ ಆ ಫುಟ್ಬಾಲ್ ಬೇಡ ನನಗೆ ಡೈಮಂಡ್ ಬೇಕಂತಾರೆ.
Exactly like that with people in the world.
ಅದೇ ರೀತಿಯಾಗಿ ಲೋಕದ ಜನರಿದ್ದಾರೆ.
And with a lot of Christians.
ಬಹಳಷ್ಟು ಕ್ರೈಸ್ತರು.
Why is it that when God offers a diamond, Christians don't take it?
ದೇವರು ತನ್ನ ವಜ್ರವನ್ನು ಕೊಡುವಾಗ ಯಾಕೆ ಕ್ರೈಸ್ತರು ಸ್ವೀಕರಿಸಿಕೊಳ್ತಾ ಇಲ್ಲ?
Because they don't realize its value.
ಅದು ಬೆಲೆ ಉಳ್ಳದಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ.
Jesus spoke a story once.
ಯೇಸು ಸ್ವಾಮಿ ಒಂದು ಕಥೆಯನ್ನು ಹೇಳಿದನು.
Of a man who knew the value of pearls and one day he found a pearl of great price.
ಆ ತನ್ನ ಕೈಯಲ್ಲಿ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಬಹಳ ಬೆಲೆ ಉಳ್ಳಂತ ವಜ್ರವಿತ್ತು. ಅದರ ಬೆಲೆ ಬಹಳ ಬೆಲೆ ಉಳ್ಳದಾಗಿತ್ತು.
And you know what he did?
ಅದನ್ನ ಏನ್ ಮಾಡಿದ್ರು ಗೊತ್ತರ?
He sold his house.
ಆತನ ಮನೆಯನ್ನು ಮಾರಿದನು.
He sold all his property.
ಅವನ ಆಸ್ತಿಯನ್ನು ಮಾರಿದನು.
To buy that one small little pearl.
ಆ ಒಂದು ಬೆಲೆ ಉಳ್ಳದಂತದ್ದನ್ನು ತಕೊಳ್ಳೋಕೋಸ್ಕರ ಆತನು ಮಾರಿಬಿಟ್ಟನು.
I don't know the value of pearl. Somebody can fool me with a false pearl.
ನನಗೆ ಮೋಸ ಮಾಡುವುದು ತಪ್ಪಾದಂತ ವಜ್ರನ ಕೊಡುವ ಮೂಲಕವಾಗಿ.
But if somebody offered me a pearl and said, if you sell your house and give it to me, I'll give you this small little pearl.
ಒಂದು ವೇಳೆ ಯಾರೋ ವ್ಯಕ್ತಿ ಬಂದ್ಬಿಟ್ಟು ನಿನ್ನ ಮನೆಯನ್ನು ಮಾರಿಬಿಟ್ಟು ಇದನ್ನು ವಜ್ರ ನಿನ್ನ ಕೈ ಕೊಟ್ಟರೆ ನಾನು ಕೊಡ್ತೇನೆ ಅಂತ ಹೇಳುವಾಗ
ನೋ ಥ್ಯಾಂಕ್ ಯು
ಬೇಡ ಬೇಡ ನನಗೆ ಎಂಬುದಾಗಿ.
Because I don't know the value of it.
ಅದರ ಬೆಲೆ ನನಗೆ ಗೊತ್ತಿಲ್ಲ.
That's how Christians don't appreciate the value of partaking of God's nature.
ದೇವರ ಸ್ವಭಾವ ಹೊಂದ್ಕೊಳ್ಳುವಂಥದ್ದು ಬಹಳಷ್ಟು ಕ್ರೈಸ್ತರಿಗೆ ಬೆಲೆ ಗೊತ್ತಿಲ್ಲ.
That is what nobody in the Old Testament could have.
ಆ ಒಂದು ಭಾಗ್ಯ ಹಳೆ ಒಡಂಬಡಿಕೆ ಯಾರಿಗಿರಲಿಲ್ಲ.
Only after the day of Pentecost could people get this wonderful gift of God.
ಪಂಚಾಶಸ್ಮದ ದಿವಸ ಆದಮೇಲೆ ಈ ಬೆಲೆ ಉಳ್ಳಂಥದ್ದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಯಿತು.
That's why Jesus said in Matthew 11:11 that the least person in God's kingdom can get more than the greatest in the Old Testament, which is John the Baptist.
ಮತ್ತಾಯ 11:11 ನೋಡ್ಕೊಂಡ ಹಾಗೆ ಇಹಲೋಕದಲ್ಲಿ ಸಣ್ಣವನಾಗಿರುವ ತಳಗಿರುವಂತವನು ಪರಲೋಕ ರಾಜ್ಯದಲ್ಲಿ ಆತನ ಬಹಳ ದೊಡ್ಡವನೆಂಬುದಾಗಿ ನೋಡ್ತಾನೆ.
He's greater than John the Baptist.
ಅವನು ಸ್ನಾನಿಕನಾದ ಯೋಹಾನಿಗಿಂತ ದೊಡ್ಡವನು.
Because he can partake of something which even John the Baptist couldn't partake of.
ಸ್ನಾನಿಕನಾದಂತಹ ಯೋಹಾನ ಹೊಂದಿಕೊಳ್ಳುವಂತ ಭಾಗ್ಯವನ್ನು ಈ ಕ್ರೈಸ್ತನು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು.
The least person in God's kingdom.
ಕಡೆಯಾಗಿರುವಂತವನು ದೇವರ ರಾಜ್ಯದಲ್ಲಿ.
So from that verse I learned.
ಆ ಒಂದು ವಾಕ್ಯ ನಾನು ಕಲ್ಕೊಂಡೆ.
That every child of God can live a more godly life than everyone in the Old Testament.
ಪ್ರತಿಯೊಬ್ಬ ದೇವರ ಮಗು ಹಳೆ ಒಡಂಬಡಿಕೆ ಇರುವಂತ ಎಲ್ಲಾ ಜನರಿಗಿಂತ ಹೆಚ್ಚಾಗಿ ಜೀವಿಸಬಹುದು.
That means I can live a life better than Elijah, better than John the Baptist, better than Moses, better than every person in the Old Testament.
ನಾನು ನನ್ನ ಜೀವಿತದಲ್ಲಿ ಸ್ನಾನಿಕನ ಯೋಹಾನಗಿಂತ ಮೋಶೆಗಿಂತ ಎಲ್ಲಿಗಿಂತ ಇವರಿಗಿಂತ ಎಲ್ಲರಿಗಿಂತ ಒಳ್ಳೆ ಜೀವಿತ ನಾನು ಜೀವಿಸಬಹುದು.
You also.
ನೀವು ಸಹ.
I'm not saying our ministry will be greater than theirs. I'm not talking about ministry at all.
ನಾನು ಸೇವೆ ಬಗ್ಗೆ ಏನು ನಾನು ಮಾತಾಡ್ತಾ ಇಲ್ಲ. ಅದು ದೊಡ್ಡದಾದ ಮೇಲೆ ಹೇಳ್ತಾ ಇಲ್ಲ.
Elijah's ministry, John the Baptist's ministry may have been greater than mine.
ನನ್ನ ಸೇವೆಗಿಂತ ಎಲಿಷ್ಯನ ಮತ್ತು ಮೋಶೆಗಿಂತ ಸೇವೆ ದೊಡ್ಡದಾಗಿರಬಹುದು.
Ministry is not the important thing in God's eyes.
ದೇವರ ದೃಷ್ಟಿಯಲ್ಲಿ ಸೇವೆ ಬಹಳ ಪ್ರಾಮುಖ್ಯವಾಗಿಲ್ಲ.
And the clearest proof of that is
ಅದರ ಒಂದು ಸ್ಪಷ್ಟವಾದ ಸಂಗತಿ ಏನಂದ್ರೆ,
when God sent his son to earth for 33 years, for 30 years of that time he never gave him any ministry.
ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸುವಾಗ 30 ವರ್ಷವರೆಗೆ ಆತನು ಯಾವ ಸೇವೆಯನ್ನು ಮಾಡಲಿಲ್ಲ.
Only 3 years of ministry.
3 ವರ್ಷ ಮಾತ್ರ.
So what does God think of ministry?
ಆದರೆ ದೇವರು ಸೇವೆ ಬಗ್ಗೆ ಏನು ಆಲೋಚಿಸ್ತಾನೆ?
He had 33 years of life and 3 years of ministry.
ನಾವು ನೋಡ್ತೇವೆ 33 ವರ್ಷದಲ್ಲಿ 3 ವರ್ಷ ಮಾತ್ರ ಜೀವಿತವಾಗಿತ್ತು.
33 years of life.
ನಾವು ನೋಡ್ತೇವೆ 33 ವರ್ಷ ಜೀವಿತ,
3 years of ministry.
3 ವರ್ಷ ಸೇವೆ.
So what is important?
ಏನು ಪ್ರಾಮುಖ್ಯವಾಗಿದೆ?
So I'm not talking about ministry.
ನಾನು ಸೇವೆ ಬಗ್ಗೆ ಮಾತಾಡ್ತಾ
ಇದ್ದೀನಿ. I'm saying our life can be superior to the life of all those people in the Old Testament.
ನಮ್ಮ ಜೀವಿತ ಹಳೆ ಒಡಂಬಡಿಕೆ ಇರುವಂತ ಎಲ್ಲ ಜನರಿಗಿಂತ ಬೆಲೆ ಉಳ್ಳದಾಗಿತ್ತು.
But when you look around at the Christians around you, do you see their life better than theirs?
ಆದರೆ ನಮ್ಮ ಸುತ್ತಲೂ ಕ್ರೈಸ್ತರು ನೋಡುವಾಗ ಆ ಎಲ್ಲ ಹಳೆ ಒಡಂಬಡಿಕೆ ಭಕ್ತರಿಗಿಂತ ಪ್ರಾಮುಖ್ಯವಾಗಿದೆಯಾ?
Just look at all the leaders among God's people today.
ಈ ದಿವಸಗಳಲ್ಲಿ ದೇವ ಜನರ ಮಧ್ಯದಲ್ಲಿ ದೇವರ ಸೇವೆ ಮಾಡುವಂತ ನೋಡುವಾಗ ಹೇಗಿದೆ?
There are thousands of them in the world.
ಸಾವಿರಾರು ಜನರ ಲೋಕದಲ್ಲಿ.
But among all those thousands,
ಆ ಎಲ್ಲ ಸಾವಿರಾರು ಜನರಲ್ಲಿ,
it's difficult to find one preacher or pastor who does not love money.
ನಾವು ನೋಡ್ತೇವೆ ಆ ಎಲ್ಲಾ ಜನರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಹಣವನ್ನು ಪ್ರೀತಿ ಮಾಡುವಂತ ವ್ಯಕ್ತಿ ಕಾಣ್ತಾ ಇರ್ತಾರೆ.
But there are many people in the Old Testament who didn't love money.
ನಾವು ನೋಡ್ತೇವೆ ಎಷ್ಟೋ ಜನ ಸಾಕ್ಷಿ ಕೊಡ್ತಾರೆ ಹಣವನ್ನು ಪ್ರೀತಿ ಮಾಡ್ತಾರೆ ಎಂಬುದಾಗಿ.
John the Baptist, he was not interested in money.
ನಾವು ನೋಡ್ತೇವೆ ಸ್ನಾನಿಕನನ್ನು ಹಣದಲ್ಲಿ ಆಸೆ ಇರ್ತಿರಲಿಲ್ಲ.
Elijah,
Elishanu,
Elisha,
Elisha, Eliyanu.
When one Syrian general offered him so much gold and silver, Elisha said, "No, I don't want it."
ಆ ಶತಾಧಿಪತಿ ಅಷ್ಟು ದೊಡ್ಡ ಐಶ್ವರ್ಯವನ್ನು ಆತನಿಗೆ ಕೊಡುವಾಗ ನಾನು ಬೇಡ ಎಂಬುದಾಗಿ ಹೇಳಿದನು.
So those Old Testament people were free from that.
Na nortevi hale odambadike janaradinda tappisu kottapattaraga.
Why is it among Christians it's difficult to find even one preacher like that today?
Adare Christaralli anta obba vyaktinu na padkolodu eshtu kashtakaravagide.
There are a few, I'm sure.
Adare kelu janaridare khandita.
But one in 100,000 perhaps.
Na nortevi savararu janara madhyadalli obbaru kaanuvudu kashtavagide.
And yet Jesus said that everybody in God's kingdom will be greater than Old Testament people.
Now note that Jesus Swami helidanu hale odambadike janarigintha paraloka rajyadalli ellaru sa doddaru embadagi.
What is the reason?
Yake yen karana ide?
I'll tell you.
Adu helthenu.
Please listen.
Kelri.
We are not here to criticize all the other preachers.
Now bere sevakarannu navu tappu kanidudalla.
I'm just warning you not to be deceived by all of them.
Avarinda neevu mosa hogabadu embadagi helta idini.
We're here to judge ourselves, not other people.
Now nodkolantu nammanna teerpu maadkolodu bere avarna.
We are here to examine our own hearts.
Namma hrudayagalannu naavu teerpu maadkolbekagide.
When we have a conference one time a year,
varshakke ondu sari ithiyagi naavu seri bartheve kootakke,
it will be profitable if we use it like the medical scan that scans our body.
Naavu vaidike yav rithiyagi scan maartu aa rithiyagi naavu seri bandu naavu nodkolbekagide.
To allow God to show us what is wrong with us.
Namma jeevanadalli yenu tappide embadagi torisambadagi kelbekagide.
A lot of Christian meetings they hear what's wrong with other people.
Baashta kootagalu beraralli yenu tappide embadagi kelteve.
If you go to a doctor's office.
Ond vela ni vaidyaratra hodre.
And he shows you the scan of 100 other patients.
Ba bere 100 janara ondu scan an torustare.
I'm not interested in seeing all that.
Oh adanna na aasakti illa.
Show me my scan report. I'm not interested in other people.
Adre nanna scan report an torisambadagi kelteve.
Why don't you do that when you go to God?
Adhe ritege devar munde hogavaga yake maadabardu?
Lord, I'm not interested in other people's scan report. Beryavara show me mine.
Beryavara scan report nanu aasakti illa nanna vishayadalli.
That's what I do.
Adu naan maartene.
I say, Lord, I want to learn something for myself from the failures of others.
Devare beryavara tappugal mulukavagi nanna jeevanana paata kalitene.
I want to see if that problem is there with me.
Nanna jeevanadalli aa tappu idiya?
Okay, come back to this question. Why doesn't God give his nature to many of his people?
Now matte tirigi prashnege barona yake devaru ee ondu swabhavannu baha janarige kodta illa devaru tan janarige?
That's because that is the greatest honor that heaven can give.
Yakandre paralokadalliruvanta bahala sanmana ulladagidre.
And he gives it only to certain type of people.
Kelo reetiyadanta janarige matra devaru kodtanre.
To whom?
Yarige?
I will honor those who honor me.
Yarannu sanmanistaro avaru nanu sanmanistene.
So if you don't partake of God's nature, it just proves that you have not honored him in your life.
Nimma jeevanadalli devaru swabhavanu padkolta illadre neevu devarannu sanmanista illa.
How do we know we haven't got God's nature?
Hege nimge gottagutte devara swabhava nammalli illa?
One of the first proofs is
badane ondu andre gurutu.
We get offended so easily.
Begane nandukolteve.
I have found very few Christians who never get offended.
ನಾನು ಬಹಳಷ್ಟು ಕ್ರೈಸ್ತ ನೋಡಿದ ಬೇಗನೆ ತಮ್ಮ ಜೀವನದಲ್ಲಿ ನಂದುಕೊಳ್ತಾರೆ.
If somebody corrects you and you get offended, that is the clearest proof. You may be a child of God, but you haven't got God's nature at all.
ಯಾವ ವ್ಯಕ್ತಿ ತಪ್ಪು ಮಾಡುವಾಗ ಆ ತಪ್ಪನ್ನು ತಿದ್ದುವಾಗ ನಂದುಕೊಳ್ತಾರೆ ನಿನ್ನ ಜೀವನ ನಮ್ಮ ಜೀವನದಲ್ಲಿ ದೇವರ ಸ್ವಭಾವ ಇಲ್ಲ.
And if somebody praises you and you get puffed up, that also shows you haven't got God's nature at all.
ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮನ್ನು ಹೊಗಳುವಾಗ ನೀವು ಒಂದು ವೇಳೆ ಗರ್ವ ಪಡ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ದೇವರ ಸ್ವಭಾವ ಇಲ್ಲ.
ಇನ್ ಮೈ ಲೈಫ್ ಟೈಮ್ I've not only had people correct me, I have had people accuse me falsely of so many things.
ನನ್ನ ಜೀವನದಲ್ಲಿ ತಪ್ಪುಗಳನ್ನು ತಿದ್ದುದು ಮಾತ್ರ ಅಲ್ಲ, ನನ್ನ ಬಗ್ಗೆ ಕೆಟ್ಟದ್ದನ್ನು ಮಾತಾಡಿದ ನೋಡಿದ್ದೇನೆ.
When I was young, so many elders and preachers rebuked me, corrected me. Okay.
ನನ್ನ ಯವನಸ್ಥ ಜೀವನ ಇರುವಾಗ ಬಹಳಷ್ಟು ಜನರು ನನ್ನ ತಿದ್ದಿದ್ರು, ನನಗೆ ತಪ್ಪಾಗಿ ಮಾತಾಡಿದ್ರು.
If I had got offended,
ಒಂದು ವೇಳೆ ನಾನು ಅಂದುಕೊಂಡಿದ್ರೆ,
God would never have called me for his service.
ದೇವರು ನನ್ನ ಖಂಡಿತವಾಗಿ ತನ್ನ ಸೇವೆಗೆ ಕರೀತಾ ಇರಲಿಲ್ಲ.
How can God call somebody for his service who gets offended with some small correction?
ಸಣ್ಣ ವಿಷಯದಲ್ಲಿ ತನ್ನ ಅಂದುಕೊಂಡಿರುವಾಗ ಹೇಗೆ ತನ್ನ ಸೇವೆಗೆ ದೇವರು ನಮ್ಮನ್ನು ಕರೆಯಲು ಸಾಧ್ಯ ಉಂಟು?
And in my life I've also had some people praise me like anything, as if I'm some great prophet or something like that.
ಆದರೆ ಕೆಲವು ಜನ ನನ್ನನ್ನು ಇಷ್ಟು ಮಟ್ಟಿಗೆ ಹೊಗಳಿದ್ರೆ ನಾನು ದೊಡ್ಡ ಒಬ್ಬ ಪ್ರವಾದಿ ಆಗಿ.
And if that puffs me up, then also God will set me aside.
ಅದು ಒಂದು ವೇಳೆ ನಾನು ಉಬ್ಬಿಸ್ತಾ ಇದ್ರೆ ದೇವರು ನನ್ನ ಬೇರೆ ಕಡೆ ಇಟ್ಬಿಡ್ತಾ ಇದ್ದಾರೆ.
There were people who criticized Jesus and praised Jesus. It didn't make any difference to him.
ಕೆಲವು ಜನರು ಯೇಸು ಸ್ವಾಮಿಯನ್ನು ಹೊಗಳಿದ್ರು, ತಪ್ಪಾಗಿ ಮಾತನಾಡಿದರು, ಅದು ಯಾವುದು ಆತನಿಗೆ ಬೆಲೆ ಇರಲಿಲ್ಲ.
That is God's nature.
ಅದು ದೇವರ ಸ್ವಭಾವ.
That when people criticize you and speak evil of you and correct you, it's not even the needle doesn't even move in your heart. It's steady.
ನಮ್ಮ ಜೀವನದಲ್ಲಿ ಜನರು ನಮ್ಮ ತಪ್ಪುಗಳನ್ನು ತಿಳಿಸುವಾಗ, ನಮ್ಮನ್ನು ಅವರು ತಪ್ಪುಗಳನ್ನು ಎತ್ತಿ ತೋರಿಸುವಾಗ, ನಮ್ಮ ಜೀವನದಲ್ಲಿ ಯಾವ ರೀತಿ ನಾವು ನೊಂದುಕೊಳ್ಳದೆ ಗಡಿಯಾರ ಹಾಗೆ ನಾವು ಇದು ಮೂವ್ ಆಗದೇ ಇರಬೇಕು.
You know, like these sensitive needles in weighing machines, you put something there, immediately the moves.
Na nortevi thooka maduvanta thooka noduvaga yav reethiyagi mullu na nortevi adu munde hogudilva.
In the same way, somebody praises you and the needle doesn't move,
namanu hoguluvaga saha mullu munde hogudilla.
That proves that God has done a work in your heart.
Adu gottagutte devaru nam jeevanadalli karya madidanre.
That's how it was with Jesus.
Aa reethiya yesu swami jeevanadalli ittu.
You read in John chapter 8, they called him a devil.
Yohana suvarthe 8ne sandalli na nortta ideve a yesu swamige devu embadagi helidru.
John chapter 7 satan embadagi. In John chapter 6 they called him a prophet.
Now yen 6ne sandhi baru athana pravadi embadagi helidru.
It was the same term.
Hadi bo yaradu ondhe rite agitte yesu swami.
What is the opinion of a man?
Oba manushyana abhipraya yenagidre.
He knew that they have no, it is only the when the father said I am well pleased with you, that is what moved the needle in Jesus' life.
Yesu swami jeevana janaru helodukinta tande helluvantaddu aatana mechchida namana helutu aatana jeevanalli aa mullu hoguvantaddu bala pramukhyavada.
That is my example.
Na nortte udaharane noduvaga,
I have a needle in my heart which must not be moved, not even 1 millimeter, by the criticism or the praise of men.
ಜನರು ನಮ್ಮನ್ನು ತಪ್ಪು ತೋರಿಸುವಾಗ, ನಮ್ಮನ್ನು ಹೊಗಳುವಾಗ ನಮ್ಮ ಹೃದಯದಲ್ಲಿರುವಂತಹ ಮುಳ್ಳು ಸ್ವಲ್ಪ ಸಹ ಅಲಗಡಬಾರದು.
Because they only see the outside.
ಯಾಕಂದ್ರೆ ಅವರು ಹೊರಗಿನ ಜೀವನ ನೋಡ್ತಾ ಇದ್ದಾರೆ.
But if God can say one word of approval, that encourages me.
ದೇವರು ನನ್ನನ್ನು ಮೆಚ್ಚುವಾಗ ಅದು ನನಗೆ ಸಂತೋಷ ಪಡಿಸುವುದಾಗಿ.
If God gives the smallest correction, that should really make my needle move.
ದೇವರು ಸಣ್ಣ ತಪ್ಪನ್ನು ಎತ್ತಿ ತೋರಿಸುವಾಗ ನನ್ನ ಜೀವನದಲ್ಲಿ ಆ ಮುಳ್ಳು ಅಳಗಾಡಬೇಕಾಗಿದೆ.
And God may correct me about things which other people never correct me because they can't see what is in my heart.
ನನ್ನ ಹೃದಯದಲ್ಲಿ ತಪ್ಪುಗಳನ್ನು ಜನರು ನೋಡದೆ ನಾನು ತಪ್ಪು ತಿದ್ದುವಾಗಲೂ ತಿದ್ದಿದ್ದಾಗಲೂ ದೇವರು ನನ್ನ ತಿದ್ದುವಾಗ ಅದು ಬಹಳ ಪ್ರಾಮುಖ್ಯವಾಗಿದೆ.
That is how I honor God.
ಆ ರೀತಿಯಾಗಿ ದೇವರನ್ನು ನಾನು ಸನ್ಮಾನಿಸುತ್ತೇನೆ.
And wherever God sees that somebody honors him like that,
ಎಲ್ಲಿ ನಾನು ಆ ರೀತಿಯಾಗಿ ದೇವರ ಸನ್ಮಾನಿಸಿ ನೋಡ್ತೇನೋ,
God will honor him.
ದೇವರು ಅವರನ್ನು ಸನ್ಮಾನಿಸ್ತಾನೆ.
Your conscience is like a little needle.
ನಮ್ಮ ಮನಸಾಕ್ಷಿ ನಮ್ಮ ಒಂದು ಮುಳ್ಳು ಆಗಿದೆ, ಗಡಿಯಾರದ ಮುಳ್ಳು ಆಗಿದೆ.
A small word from God must make it move.
ಸಣ್ಣ ಒಂದು ಶಬ್ದ ನಮ್ಮ ಜೀವನದಲ್ಲಿ ಅದು ಮೂವ್ ಆಗಬೇಕಾಗಿದೆ.
You remember how in your unconverted days you could do so many wrong things and the needle would not even move.
ನಿಮ್ಮ ಜೀವನದಲ್ಲಿ ದೇವರ ಕಡೆ ಬರೋದಕ್ಕೆ ಮುಂಚಿತವಾಗಿ ಎಷ್ಟು ತಪ್ಪುಗಳು ಮಾಡ್ತಾ ಇದ್ರು ಸಹ ಆ ಒಂದು ಮುಳ್ಳು ಅಳಗಾಡ್ತಾ ಇರಲಿಲ್ಲ.
You did wrong things one day and you could go and do the wrong things the next day and needle wouldn't even move.
ನಿಮ್ಮ ಜೀವನದಲ್ಲಿ ತಪ್ಪು ಮಾಡಿದ್ಮೇಲೆ ಮತ್ತೆ ತಿರುಗಿ ಹೋಗ್ಬಿಟ್ಟು ಮತ್ತೆ ತಪ್ಪು ಮಾಡುವಾಗ ನಮ್ಮ ಜೀವನದಲ್ಲಿ ಆ ಮುಳ್ಳು ಅಳಗಾಡಲಿಲ್ಲ.
Because the weighing machine was dead.
ಯಾಕಂದ್ರೆ ಆ ತೂಕದ ಜೀವ ಸತ್ತು ಹೋಗಿದೆ ತೂಕ.
When you are born again,
ನೀವು ಹೊಸದಾಗಿ ಹುಟ್ಟುವಾಗ
the Holy Spirit comes into your heart.
ನಮ್ಮ ಹೃದಯದಲ್ಲಿ ಪವಿತ್ರಾತ್ಮನ ಬರ್ತಾನೆ.
He repairs this weighing machine.
ಆ ಒಂದು ತೂಕವನ್ನು ದೇವರು ರಿಪೇರ್ ಮಾಡ್ತಾನೆ.
And it becomes more and more sensitive.
ಆಗ ನಮ್ಮ ಜೀವನದಲ್ಲಿ ನಾವು ಬಹಳ ಬಹಳ ಸ್ಪಷ್ಟವಾಗಿರ್ತೇವೆ.
Small small things.
ಸಣ್ಣ ಸಣ್ಣ ವಿಷಯಗಳು.
The needle begins to move.
ನಮ್ಮ ಜೀವನದಲ್ಲಿ ಆ ಮುಳ್ಳು ಮೂವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ.
In the olden days even 1 ton you put on it doesn't move.
ಒಂದು ಟನ್ ವಸ್ತು ಇಟ್ಟರು ಸಹ ಆ ಮುಳ್ಳು ಮುಂದೆ ಹೋಗ್ತಾ ಇರಲಿಲ್ಲ.
And now God has done such a work that 1 milligram and the needle is moving.
ಒಂದು ಮಿಲಿಗ್ರಾಮ್ ದೇವರು ಹಾಕುವಾಗ ಆ ಮುಳ್ಳು ಮುಂದೆ ಹೋಗ್ತಾ ಇದೆ.
Then you know that God has done a tremendous work in you.
ಆಗ ನಮ್ಮ ಜೀವನದಲ್ಲಿ ದೇವರು ಬಹಳ ಪ್ರಾಮುಖ್ಯವಾದ ಕಾರ್ಯವನ್ನು ಮಾಡಿದ್ದಾನೆ.
Don't be satisfied that you come to meetings.
ನೀವು ಈ ಕೂಟಗಳು ಬರ್ತಾ ಇರೋದಾಗಿ ತೃಪ್ತಿ ಪಡ್ಕೊಳ್ಬೇಡ್ರಿ.
You pray and sing and all that doesn't mean anything to God.
Now haartta ideve now prarthista devare adu yenu alla,
because people of all religions go to their place of worship.
Ee lokada janru saha tama dharmika sthalagale hogtare.
And the most religious people in the world are not Christians, they are Muslims.
Na northeve baala dharmikada janru avaru Muslim bere janru agidare,
Christra. They will shut their shops every Friday and go to prayer.
ನಾವು ನೋಡ್ತೇವೆ ಶುಕ್ರವಾರ ದಿವಸ ಅವರ ಮಂಗಳಗಳು ಮುಚ್ಚಿಬಿಟ್ಟು ಅವರ ಮಸೀದಿಗಳಿಗೆ ಹೋಗ್ತಾರೆ.
Everyone,
ಪ್ರತಿಯೊಬ್ಬರು.
Is there no place in the world where you see Christians do that?
ಆ ರೀತಿಯಾಗಿ ಲೋಕದಲ್ಲಿ ಯಾವ ಕ್ರೈಸ್ತರ ಮಾಡೋದಿಲ್ಲ.
They are busy making money. Whenever it's convenient, they'll go do something for God.
ಹಣ ಮಾಡೋದಲ್ಲಿ ಅವರು ಬಹಳ ಬಿಜಿ ಆಗಿಬಿಟ್ಟಿದ್ದಾರೆ. ಯಾವಾಗ ಸಾಧ್ಯ ಇದೆ ಅವಾಗ ಅವರು ಹೋಗ್ತಾ ಇದ್ದಾರೆ.
And they think just because they give 1 or 2 hours to God in a week, God must be very happy with them.
ಓ ನಮ್ಮ ಜೀವನದಲ್ಲಿ ಒಂದೆರಡು ತಾಸು ದೇವ್ರ ಕೊಟ್ಬಿಟ್ರೆ ದೇವರು ಬಹಳ ಸಂತೋಷ ಪಡ್ತಾರೆ.
ಐ ಥಿಂಕ್ ದ ಪೀಪಲ್ ಹೂ ಡಿಸೀವ್ ದಮ್ಸೆಲ್ಸ್ ದ ಮೋಸ್ಟ್ ಆರ್ ಕ್ರಿಶ್ಚಿಯನ್ಸ್.
ತಮ್ಮ ಜೀವನದಲ್ಲಿ ಬಹಳವಾಗಿ ಮೋಸ ಪಡಿಸ್ಕೊಳ್ಳೋದು ಯಾರಂದ್ರೆ ಕ್ರೈಸ್ತರು.
ವೆನ್ ಐ ವಾಸ್ ವೆನ್ ದ ಲಾರ್ಡ್ ಕಾಲ್ ಮೀ ಟು ಲೀವ್ ಮೈ ಜಾಬ್ 40 years ago,
40 ವರ್ಷದಿಂದ ದೇವರು ನನ್ನ ಕೆಲಸ ಬಿಡೋದನ್ನ ಕರೆಯುವಾಗ
ಐ ಸ್ಪೆಂಡ್ ಅಬೌಟ್ 9 years ಟ್ರಾವೆಲಿಂಗ್ ಆಲ್ ಓವರ್ ದಿಸ್ ಕಂಟ್ರಿ.
9 ವರ್ಷಗಳು ಈ ದೇಶದ ಬೇರೆ ಬೇರೆ ನಾನಾ ಸ್ಥಳಕ್ಕೆ ಹೋಗಿ ಬಂದೆ.
1966 to 1975
ನಾನು ಹೋಗಿ ಬಂದೆ.
ಐ ಟ್ರಾವೆಲ್ ಟು ಆಲ್ ಕ್ರಿಶ್ಚಿಯನ್ ಮಿಷನ್ ಸ್ಟೇಷನ್ಸ್ ಆರ್ಗನೈಸೇಷನ್ಸ್ ಫ್ರಮ್ ಕಾಶ್ಮೀರ್ ಟು ಕನ್ಯಾಕುಮಾರಿ.
ಕಾಶ್ಮೀರದ ಕನ್ಯಾಕುಮಾರಿಗೆ ಎಷ್ಟೋ ಸಂಸ್ಥೆಗಳಿಗೆ ಎಷ್ಟೊಂದು ಸಭೆಗಳಿಗೆ ನಾನು ಹೋಗಿ ಬಂದೆ.
ಫ್ರಮ್ ಗುಜರಾತ್ ಟು ನಾಗಾಲ್ಯಾಂಡ್.
ಗುಜರಾತ್ ಇಂದ ನಾಗಾಲ್ಯಾಂಡ್ ವರೆಗೆ.
Not every place, but I covered a lot of states in this country.
Ella stalagalla bahalashtu pramukhya stalagalu hogbodu
to see what is the condition of Christianity in India.
Ee India deshadalli krista janara paristhiti yenagide.
And at the end of those 9 years,
aa 9 varshada konege
I decided,
nanu theermanisikonde,
I'm only talking about myself, I'm not talking about other people,
nan berar bagge maatadtara nanna bagge maatadta idene,
I say I'm not going to speak preach to the Hindus and Muslims.
Oh, nanu hindu mattu muslimige nanu prasanga madodilla,
because I am ashamed to tell them to come to this type of church.
Inta ondu samayagalige barbekemadagi nanu naachik padta idde kalidakkagi.
I am going to spend my life trying to improve the quality of the Christians in this church so that the light will shine a little brighter.
Nana jeevita kala ee christa madhyadalli iddukondu ದೇವರ ಒಂದು ಪರಿಸ್ಥಿತಿ ಯಾವ ರೀತಿ ಆಗಿದೆ, ದೇವರು ಯಾವ ರೀತಿ ಇದ್ದಾಗಿ ನಾನು ತಿಳಿಸಿಕೊಡೋದಕ್ಕೋಸ್ಕರ ಇಷ್ಟಪಡ್ತೇನೆ.
I'm not saying that nobody should preach to the Hindus or Muslims.
ನಾನು ಯಾರಿಗೆ ಹೇಳ್ತಾ ಇಲ್ಲ ಹಿಂದು ಮುಸ್ಲಿಂ ಜನರಿಗೆ ಹೇಳಬಾರದು ಎಂಬುದಾಗಿ ದೇವರ ವಾಕ್ಯ.
Each of us has got a different calling in Christ's body.
ಬೇರೆ ಬೇರೆ ಜನರಿಗೆ ದೇವರು ಬೇರೆ ರೀತಿ ಕರೀತಾನೆ.
But my calling became very clear to me.
ನನ್ನ ಕರೆಯುವಿಕೆ ನನಗೆ ಸ್ಪಷ್ಟವಾಗಿದೆ.
You know, Jesus once said about a man had 100 sheep and one of them was lost.
ಯೇಸು ಸ್ವಾಮಿ ಹೇಳಿದನು ಆತನಿಗೆ 100 ಕುರಿ ಇತ್ತು, ಒಂದು ಕಳೆದು ಹೋಯಿತು.
Turn to that story in Matthew Luke 15.
Luke 15ನೇ ಸಂದಿ
verse 4.
14ನೇ ವಚನ.
A man has 100 sheep and lost one of them.
ನಾವು ನೋಡ್ತೇವೆ 100 ಕುರಿಗಳು ಇತ್ತು, ಒಂದನ್ನು ಕಳೆದುಕೊಂಡನು.
Doesn't he leave the 99 in the open pasture and go after the one till he finds it?
ಆ 99 ಕುರಿಗಳು ಬಿಟ್ಟು ಒಂದು ಕುರಿನ ಹುಡುಕೋಸ್ಕರ ಹೋದನು.
And when he has found it, he lays it on his shoulders rejoicing.
ಪಡ್ಕೊಂಡ ಮೇಲೆ ಆತನ ಹೆಗಲ ಮೇಲೆ ಹಾಕೊಂಡು ಸಂತೋಷ ಪಟ್ಟನು.
When he comes home, he tells his friends, rejoice with me, I found the sheep which was lost.
ಆತನ ತಿರುಗಿ ಮನೆಗೆ ಬಂದ ಮೇಲೆ ತನ್ನ ಸ್ನೇಹಿತರಿಗೆ ಹೇಳಿದ, ನನ್ನ ಸಂತೋಷ ಪಟ್ಟರೆ ನನ್ನ ಕಳೆದೋದ ಕುರಿ ಸಿಕ್ತು.
I tell you, there'll be joy in heaven over one sinner who repents than over 99 who need no need repentance.
ಅದೇ ರೀತಿ ದೇವರ ಕಡೆ ತಿರುಗುವ ಒಪ್ಪ ವಿಷಯವಾಗಿ ಪರಲೋಕದಲ್ಲಿ ಮಹಾ ಸಂತೋಷ ಉಂಟು.
the most important thing in this story is to find out who are these 99 sheep and who is that one sheep.
ಈ ಒಂದು ಕಥೆಯಲ್ಲಿ 99 ಜನರು ಯಾರು, ಆ ಒಂದು ಕುರಿ ಯಾರು?
If I were to ask you,
ನಿಮಗೆ ಒಂದು ವೇಳೆ ಈ ಪ್ರಶ್ನೆ ನಾನು ಕೇಳ್ತಾ ಇದ್ರೆ,
ಆರ್ ಯು ಇನ್ ದ 99 ಆರ್ ಆರ್ ಯು ಇನ್ ದ 1?
ನೀವು 99 ಜನರಲ್ಲಿ ಒಬ್ಬರಾಗಿದ್ರು ಅಥವಾ ಒಬ್ಬರು ಒಬ್ಬರಾಗಿದ್ರು?
ವಾಟ್ ಇಸ್ ಯುವರ್ ಆನ್ಸರ್?
ನಿಮ್ಮ ಉತ್ತರ ಏನು?
ಆಫ್ ಕೋರ್ಸ್ ಐ ಆಮ್ ಇನ್ ದ 99.
ಓ, ನಾನು 99 ಜನರಲ್ಲಿ ಇದ್ದೇನೆ.
ಹೌ ಡು ಯು ನೋ?
ಹೇಗೆ ನಿಮಗೆ ಗೊತ್ತು?
ಓ, ಐ ಆಮ್ ಎ ಬಿಲೀವರ್, ಐ ಅಕ್ಸೆಪ್ಟೆಡ್ ಕ್ರೈಸ್ಟ್ 7 ಇಯರ್ಸ್ ಅಗೋ ಆರ್ 10 ಇಯರ್ಸ್ ಅಗೋ.
ಓ, ನಾನು ಒಬ್ಬ ವಿಶ್ವಾಸಿ, ಯೇಸು ಸ್ವಾಮಿಯನ್ನು 10 ವರ್ಷಗಳ ಹಿಂದೆ 11 ವರ್ಷಗಳು ಕಟ್ಕೊಂಡಿದ್ದೇನೆ.
ದಟ್ಸ್ ನಾಟ್ ವಾಟ್ ಜೀಸಸ್ ಸೆಡ್.
ಆ ರೀತಿಯಾಗಿ ಯೇಸು ಸ್ವಾಮಿ ಹೇಳಿಲ್ಲ.
ಹಿ ಡಿಡ್ನ್ಟ್ ಟಾಕ್ ಅಬೌಟ್ 99 ಬಿಲೀವರ್ಸ್ ಅಂಡ್ 1 ಅನ್ಬಿಲೀವರ್.
ಯೇಸು ಸ್ವಾಮಿ 99 ಜನ ವಿಶ್ವಾಸಿಗಳು ಒಂದು ಬಂದು ಅವಿಶ್ವಾಸಿನ ಹೇಳಲಿಲ್ಲ.
ವಿ ಮಸ್ಟ್ ರೀಡ್ ದ ಬೈಬಲ್ ಕೇರ್ಫುಲಿ.
ದೇವರ ವಾಕ್ಯವನ್ನು ಹೇಗಿದೆ ಆ ರೀತಿಯಾಗಿ ನಾವು ಓದ್ಬೇಕು.
I'm not, I never preach a new doctrine. I just teach people to read the Bible properly. That's all.
ನಿಮಗೆ ಬೇರೆ ಬೋಧನೆ ನಾನು ಹೇಳ್ತಾ ಇಲ್ಲ.
Now I'll show you from the Bible how wrong you are.
ನಾನು ದೇವರ ವಾಕ್ಯ ನೋಡ್ತಾ ನಾವು ಎಷ್ಟು ತಪ್ಪಾಗಿದ್ದೇವೆ.
Who are these 99 people?
ಈ 99 ಜನರು ಯಾರು?
ಪ್ಲೀಸ್ ರೀಡ್ ವಾಟ್ ಜೀಸಸ್ ಸೇಸ್.
ಯೇಸು ಸ್ವಾಮಿ ಏನನ್ನು ಓದ್ಕೊಳ್ಳೋಣ
ಇಲ್ಲಿ. Verse 7.
7ನೇ ವಚನ.
Last part.
ಕಡೆ ಭಾಗದಲ್ಲಿ.
They are 99 righteous persons who don't need any repentance about any sin in their life.
ಅಲ್ಲಿ ನೋಡ್ತೇವೆ, ಅವಶ್ಯವಿಲ್ಲದ 99 ಮಂದಿ ನೀತಿವಂತರು ದೇವರ ಕಡೆ ತಿರುಕೊಳ್ಳೋದು ಅವಶ್ಯ ಇಲ್ಲವದಾಗಿ.
They don't need any repentance.
ಅವರಿಗೆ ಯಾವ ಪಶ್ಚಾತ್ತಾಪ ಬೇಡ.
For any sin.
ಯಾವ ಪಾಪದ ವಿಷಯದಲ್ಲಿ?
Can you say that you don't need to repent of any sin in your life?
ನಿಮ್ಮ ಜೀವನದಲ್ಲಿ ಯಾವ ಪಾಪದಲ್ಲಿ ಕ್ಷಮಾಪಣೆ ಪಡೆದು ಬೇಕಾಗಿಲ್ಲವಾ?
How did you say you're in the 99?
ಹೇಗೆ ನೀವು ಹೇಳ್ತಾರೆ ನಾನು 99 ಜನರಲ್ಲಿ ಒಬ್ಬನಾಗಿದ್ದೇನೆ?
99 righteous people who need no repentance. He himself described the 99 sheep.
ಆ 99 ಜನರು ಅವರ ಜೀವನದಲ್ಲಿ ಪಶ್ಚಾತ್ತಾಪ ಬೇಡೆಂಬುದಾಗಿ ಯೇಸು ಸ್ವಾಮಿಯೇ ಅನ್ನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ.
You say, well, nobody can be in the 99 then.
Oh, ಹಾಗಾದ್ರೆ 99 ಜನರು ಯಾರಿರಕ್ಕೆ ಸಾಧ್ಯ ಇಲ್ಲ.
There are people like that.
ಓ, ಇದ್ದಾರೆ ಆ ರೀತಿಯಾಗಿ.
How?
ಹೇಗೆ?
It's not because they are perfect.
ಅವರು ಪರಿಪೂರ್ಣರಾಗಿಲ್ಲರಿ.
But listen.
ತಿಳ್ಕೊಳ್ಳಿ.
As soon as they sin and they know it, they repent.
ತಾವು ತಪ್ಪುಗಳು ಮಾಡುವಾಗ, ಒಮ್ಮೆಲೆ ತಿಳ್ಕೊಳ್ಳುವಾಗ ಪಶ್ಚಾತ್ತಾಪ ಪಡ್ತಾರೆ.
That means if accidentally you spoke a rude word to your wife,
nimma hendatige ondu gattiyada maatanu maatadidre,
or to the pun in your office,
nimma pununige nimma office nalli maatadidre,
and you realize that's not the way.
Oh, naa kelkonbidtevi. Oh, yesu swami ee reethiyagi maatara,
you immediately repent.
Oh, ammele naa pashchatha padtevi.
Oh, Lord, I'm really sorry for what I did.
Oh, kartane naan yen maadidan tappu nan kshamisumda helthe.
You go to your wife and say, I'm really sorry for the way I spoke to you.
ನಮ್ಮ ಹೆಂಡತಿ ಹೋಗ್ಬಿಟ್ಟು ನಾನು ಈ ರೀತಿಯಾಗಿ ಮಾತಾಡಿದ ತಪ್ಪು, ನಾನು ಕ್ಷಮಿಸು ಅಂತ ಹೇಳ್ತೇವೆ.
When?
ಯಾವಾಗ?
Not after 5 days.
5 ದಿವಸಗಳು ಆದ್ಮೇಲೆ.
After 5 minutes.
5 ನಿಮಿಷ ಆದ್ಮೇಲೆ.
And the person who lives like that concerning every sin.
ಆ ರೀತಿಯಾಗಿ ಜೀವಿಸುವಂತ ವ್ಯಕ್ತಿ ಪ್ರತಿ ದಿವಸ ಜೀವಿಸುತ್ತಿರುವಾಗ,
as soon as a bad thought comes into his mind or a dirty thought,
ಅವನ ಆಲೋಚನೆ, ಕೆಟ್ಟ ಆಲೋಚನೆ ಬರುವಾಗ,
ಇಮಿಡಿಯೇಟ್ಲಿ ಹಿ ರಿಪೆಂಟ್ಸ್ ಅಂಡ್ ಗೋಸ್ ಬಿಫೋರ್ ಗಾಡ್.
ಒಮ್ಮೆಲೆ ಕ್ಷಮಾಪಣೆ ಕೇಳಿ ದೇವರತ್ರ ಹೋಗ್ತಾನೆ.
ಸಚ್ ಎ ಪರ್ಸನ್ ಡಸ್ ನಾಟ್ ನೀಡ್ ರಿಪೆಂಟೆನ್ಸ್ ಬಿಕಾಸ್ ಹಿ ಇಸ್ ಆಲ್ವೇಸ್ ರಿಪೆಂಟಿಂಗ್.
ಅಂತ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವಾಗಲೂ ಪಶ್ಚಾತ್ತಾಪ ಪಡ್ತಾ ಇದ್ದಕ್ಕಾಗಿ ಆತನಿಗೆ ಕ್ಷಮಾಪಣೆ ಬೇಕಾಗಿಲ್ಲ.
ಹಿ ಡಸಂಟ್ ರಿಪೆಂಟ್ ಎವ್ರಿ ಡೇ ಬಟ್ ಮೆನಿ ಟೈಮ್ಸ್ ಇನ್ ಒನ್ ಡೇ.
ಆತನು ದಿವಸ ಎಲ್ಲಾ ನಿಮಿಷಗಳಲ್ಲಿ ಆತನು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ.
He's living in repentance.
ಅದನ್ನ ಯಾವಾಗಲೂ ಪಶ್ಚಾತ್ತಾಪದಿದ್ದಾನೆ.
And Jesus says such people don't need any repentance.
ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ ಅಂತ ಜನರಿಗೆ ಪಶ್ಚಾತ್ತಾಪ ಬೇಕಾಗಿಲ್ಲ.
See, it's like a floor that's always kept clean.
ಈ ಒಂದು ಭೂಮಿ ಯಾವಾಗಲೂ ಸ್ವಚ್ಛವಾಗಿರುತ್ತದೆ.
As soon as some dirt comes, immediately you wipe it off.
ಆ ಒಂದು ನೆಲದ ಮೇಲೆ ಏನು ಹೊಲಸು ಬರುವಾಗ ಒಮ್ಮೆ ಒರೆಸಿಬಿಡ್ತೇವೆ.
Most of us, we will clean the floor in our house maybe once a day.
ನಮ್ಮ ಮನೆಯಲ್ಲಿ ಯಾವ ನೆಲವನ್ನು ದಿವಸಕ್ಕೆ ಒಂದ್ಸಾರಿ ಮಾತ್ರ ನಾವು ಸ್ವಚ್ಛ
ಮಾಡಬಹುದು. Who wipes it off immediately, when something drops there, pick it up immediately.
ಒಂದು ವೇಳೆ ಯಾರು ವ್ಯಕ್ತಿ ಏನೋ ಬಿದ್ದ ತಕ್ಷಣ ಏನೋ ಹೊಲಸಾತ್ರೆ ತೆಗೆದುಕೊಳ್ಳುವಾಗ,
we can look at such a floor and this floor never needs to be clean because it's always being clean.
ಯಾಕಂದ್ರೆ ಅಂತ ಒಂದು ನೆಲ ಯಾವಾಗಲೂ ಸ್ವಚ್ಛವಾಗಿದೆ, ಅದಕ್ಕಾಗಿ ಸ್ವಚ್ಛ ಮಾಡೋದು ಯಾವಾಗಲೂ ಬೇಕಾಗಿಲ್ಲ.
Those are the people who are, Jesus calls righteous.
ಅಂತ ಜನರಿಗೆ ದೇವರು ನೀತಿವಂತರು ಅಂತ ಕರೀತಾ ಇದ್ದಾರೆ.
And who is this one person?
ಈ ಒಂದು ವ್ಯಕ್ತಿ ಯಾರು?
That's the person who needs repentance.
ಅಂತ ವ್ಯಕ್ತಿ ಪಶ್ಚಾತ್ತಾಪ ಪಡಬೇಕಾಗಿದೆ.
So you see how suddenly you discover that you're not in the 99, you may be in the 1.
ನಮಗೀಗ ಗೊತ್ತಾಗ್ತಾ ಇದೆ, ನಾವು 99 ಜನರಲ್ಲಿ ಇಲ್ಲ, ಈ ಒಬ್ಬನಲ್ಲಿ ನಾನಾಗ ಒಬ್ಬನಾಗಿದ್ದೆ.
ಯು ನೀಡ್ ಟು ಕಮ್ ಬ್ಯಾಕ್ ಟು ದ ಲಾರ್ಡ್.
ಅದಕ್ಕಾಗಿ ಕರ್ತನ ಕಡೆಗೆ ತಿರುಗಿ ಬರಬೇಕು ನಾವು.
ಅಂಡ್ ಹೌ?
ಹೇಗೆ?
ಯು ಸೇ ಲಾರ್ಡ್, ಐ ವಾಂಟ್ ಟು ಬಿಲಾಂಗ್ ಟು ದಿಸ್ 99.
ಓ ದೇವರೇ, ನಾನು ಈ 99 ಜನರಲ್ಲಿ ಒಬ್ಬನಾಗಬೇಕು.
ಐ ನೋ ಮೆನಿ ಇಯರ್ಸ್ ಅಗೋ ವೆನ್ ಗಾಡ್ ಶೋಡ್ ಮೀ ದ ಟ್ರೂತ್ ಆಫ್ ದಿಸ್ ಪ್ಯಾರಬಲ್.
ಈ ಒಂದು ಸಾಮ್ಯದ ವಿಷಯದ ದೇವರು ನನಗೆ ಸತ್ಯ ತಿಳಿಸುವಾಗ,
ದಟ್ ಒನ್ ಪರ್ಸನ್ ವಾಸ್ ನಾಟ್ ಅನ್ ಅನ್ಬಿಲೀವರ್.
ಆ ಒಬ್ಬ ವ್ಯಕ್ತಿ ಆತನ ಅವಿಶ್ವಾಸಿ ಅಲ್ಲ.
ಇಟ್ ವಾಸ್ ಅ person who did not repent in his life.
ಆ ವ್ಯಕ್ತಿ ತನ್ನ ಜೀವನದಲ್ಲಿ ಪಶ್ಚಾತ್ತಾಪ ಪಡಲಿಲ್ಲ.
He sins and he doesn't repent.
ಆತನು ಪಾಪ ಮಾಡ್ತಾನೆ, ಪಶ್ಚಾತ್ತಾಪ.
He hurts somebody and he won't ask forgiveness.
ಬೇರೆಯವರನ್ನು ಮನಸ್ಸು ನೋಯಿಸ್ತಾನೆ, ಆದ್ರೆ ಆತನು
ಪಶ್ಚಾತ್ತಾಪ. He has a dirty thought and he won't repent.
ಆತನಿಗೆ ಕೆಟ್ಟ ಆಲೋಚನೆ ಇದೆ, ಆದ್ರೆ ಪಶ್ಚಾತ್ತಾಪ ಪಡೋದಿಲ್ಲ.
Somebody corrects him and he gets offended.
ಆತನ ಜೀವನ ಯಾರು ತಪ್ಪು ತಿದ್ದಾರೆ ಅವನು ನೊಂದ್ಕೊಳ್ತಾನೆ.
And he doesn't repent.
ಆತನು ಪಶ್ಚಾತ್ತಾಪ ಪಡೋದಿಲ್ಲ.
He gets angry with the person who corrects him.
ಆ ವ್ಯಕ್ತಿ ತ ಯಾರನ್ನು ಆತನು ತಿದ್ದಾದನೋ ಅವನ ಮೇಲೆ ಸಿಟ್ಟುಕೊಳ್ತಾನೆ.
Instead of being upset with himself that he sinned, getting offended.
ತನ್ನ ವಿಷಯ ತಾನು ನೊಂದ್ಕೊಳ್ಳೋದಕ್ಕಿಂತ ಆತನು ತನ್ನ ಜೀವನದಲ್ಲಿ ಬೇರೆ ಮೇಲೆ ಸಿಟ್ಟುಕೊಳ್ತಾ ಇದ್ದಾನೆ.
How the devil makes fools of believers.
ಜನರನ್ನು ಸೈತಾನ ಯಾವ ರೀತಿಯಾಗಿ ಮೂರ್ಖರನ್ನಾಗಿ ಮಾಡ್ತಾನೆ.
See, it's like a loving doctor who gives you a scan report showing you got cancer.
ಒಬ್ಬ ಪ್ರೀತಿಯುಳ್ಳಂತ ವೈದ್ಯನು ನಿಮ್ಮ ಜೀವಿತ ವಿಷಯದಲ್ಲಿ ಆತನ ಸ್ಕ್ಯಾನ್ ಮಾಡಿ ತೋರಿಸ್ತಾ ಇದ್ದಾನೆ ಹೇಗಿದೆ.
And instead of going and rectifying the cancer in your system,
ನಿಮ್ಮ ದೇಹದಲ್ಲಿರುವಂತಹ ಕ್ಯಾನ್ಸರ್ ನೀವು ಶುದ್ಧ ಮಾಡಿಕೊಳ್ಳೋಕೆ,
arranging for some surgery,
ಒಳ್ಳೆ ಒಂದು ವೈದ್ಯನ ಕರೆದ್ಬಿಟ್ಟು ಅದನ್ನ ಆಪರೇಷನ್ ಮಾಡಿಕೊಳ್ಳೋದಕ್ಕೆ,
instead of that you tear up the scan report and hit the doctor and go away.
ಆ ಸ್ಕ್ಯಾನ್ ರಿಪೋರ್ಟ್ ತಗೊಂಡ್ಬಿಟ್ಟು ಹರಿದು ಹಾಕ್ಬಿಟ್ಟು ಆತನಿಗೆ ನಾವು ತಪ್ಪಾಗಿ ನೋಡ್ಕೊಳ್ತೇವೆ.
Does that heal you of your cancer?
ಆಗ ನಿಮ್ಮ ಕ್ಯಾನ್ಸರ್ ಸ್ವಸ್ಥವಾಗುತ್ತದ?
That is the stupidity that many believers do.
ಈ ಒಂದು ಮೂರ್ಖತನ ಬಹಳಷ್ಟು ಕ್ರೈಸ್ತರು ಮಾಡ್ತಾ ಇದ್ದಾರೆ.
They get offended with the person who corrects them.
ಯಾವ ವ್ಯಕ್ತಿ ತಮ್ಮ ತಿತ್ತನ ಅವರ ಮೇಲೆ ಸಿಟ್ಟುಕೊಳ್ತಾರೆ.
What a work the devil has done to make fools of God's children.
ನಮ್ಮ ಜೀವನ ನೋಡ್ತೇವೆ ಯಾವ ರೀತಿಯಾಗಿ ಸೈತಾನನು ಎಷ್ಟು ಜನರನ್ನು ಮೂರ್ಖರನ್ನಾಗಿ ಮಾಡಿದ್ದಾನೆ.
All these things show us one thing.
ಇವೆಲ್ಲ ಸಂಗತಿಗಳು ಒಂದು ತಂಗತಿ ತೋರಿಸ್ತಾ ಇದೆ.
That we have not partaken of God's nature.
ನಾವು ಕರ್ತನ ಸ್ವಭಾವವನ್ನು ಪಡ್ಕೊಂಡಿಲ್ಲ.
God wants us to partake of his nature.
ದೇವರು ಆತನ ಸ್ವಭಾವವನ್ನು ಹೊಂದ್ಕೊಳ್ಬೇಕಾಗಿದೆ.
And that will come if we honor him.
ನಾವು ಆತನ ಸನ್ಮಾನಿಸುವಾಗ ಮಾತ್ರ.
And the first way to honor him is by being sensitive in our conscience.
ನಾವು ಸೂಕ್ಷ್ಮವಾಗಿರಬೇಕು ನಮ್ಮ ಜೀವನದಲ್ಲಿ.
See, God has made us different from the animals in one area.
ದೇವರು ನಮ್ಮನ್ನು ಪ್ರಾಣಿಗಳಲ್ಲಿ ನಮ್ಮನ್ನು ಒಂದು ವಿಷಯದಲ್ಲಿ ಬೇರೆಯನ್ನಾಗಿ ಮಾಡಿದ್ದಾರೆ.
In those who have studied in schools and colleges now know that most students believe that man came from the monkey.
ಬಹಳಷ್ಟು ಓದುವಂತ ವ್ಯಕ್ತಿಗಳು ಮನುಷ್ಯನು ಮಂಗನಿಂದ ಬಂದಿದ್ದ ನಮ್ಮದಾಗಿ ನೋಡ್ಕೊತಾ ಇದ್ದಾರೆ.
That means over a period of many millions of years, gradually the monkey began to walk and walk, and then finally he became like a man.
ವರ್ಷಗಳು ಅತಿಸಿ ಹೋಗುವಾಗ ಈ ಮಂಗನ ಬೆಳೀತಾ ಬೆಳೀತಾ ಮನುಷ್ಯನಾಗಿದ್ದ ನೋಡ್ಕೊಳ್ತಾ ಇದೆ.
So we have to put a big picture of a monkey on the wall and say that is our father. Once upon a time that was our father.
ನಾವು ನಮ್ಮ ಮನೆಯಲ್ಲಿ ಒಂದು ಮಂಗನ ಒಂದು ದೊಡ್ಡ ಒಂದು ಪಿಕ್ಚರ್ ನ ಹಾಕ್ಬಿಟ್ಟು ಆತರು ನಮ್ಮ ಪೂರ್ವ ತಂದೆ.
Because they say the eyes look like man's, the hands look like man's.
ಆತನ ಕಣ್ಣುಗಳು ಮನುಷ್ಯನ ಹಾಗೆ ಕಾಣ್ತಾ ಇದೆ, ಆತನ ಕೈಗಳು ಮನುಷ್ಯನ ಹಾಗೆ ಕಾಣ್ತಾ ಇದೆ.
And if you remove all the hair and all, it looks more like man.
ಓ ಕೂದಲನ್ನು ತೆಗೆಯುವಾಗ ಮನುಷ್ಯನ ಹಾಗೆ ಕಾಣ್ತಾ ಇದೆ.
And little by little the facial features change.
ಆ ಸ್ವಲ್ಪ ಸ್ವಲ್ಪ ಹೋಗುವಾಗ ಮುಖದಲ್ಲಿ ಬದಲಾವಣೆ ಬರ್ತಾ ಇದೆ.
I thought sometimes.
ನಾನು ಕೆಲವು ಸಾರಿ ಆಲೋಚಿಸಿದೆ.
Is it only in these physical things that man and monkey are the same?
ಈ ಒಂದು ಕೋತಿ ಮನುಷ್ಯನು ಈ ದೈಹಿಕ ರೀತಿಯಲ್ಲಿ ಮಾತ್ರ ವ್ಯತ್ಯಾಸವಾಗಿದ್ದಾರೆ?
Then the scientists will say you look inside the monkey also, it's similar to a man, it's got all these internal organs just like we have in our body.
ವಿಜ್ಞಾನಿಗಳು ಹೇಳ್ತಾರೆ ಮನುಷ್ಯನ ಹಾಗೆ ಮಂಗನಲ್ಲಿ ಇರುವಂತ ಅಂಗಗಳು ಆ ರೀತಿಯಾಗಿದೆ ಎಂಬುದಾಗಿ.
But there's one thing which no monkey has.
ಒಂದು ವಿಷಯ ಆ ಒಂದು ಮಂಗನಲ್ಲಿಲ್ಲ.
A conscience.
ಮನಸಾಕ್ಷಿ.
That tells him there is a God to whom you are answerable.
ನಿಮ್ಮ ಮನಸಾಕ್ಷಿ ಹೇಳ್ತದೆ ನೀನು ಕರ್ತನಿಗೆ ಉತ್ತರ ಕೊಡಬೇಕಾಗಿದೆ.
Even in the jungles you find men who have had no contact with civilization kneeling down and praying to some god.
ನೋಡ್ತೇವೆ ಅರಣ್ಯದ ಸಹ ಮಣ್ಕಾಲ್ ಮೆದ್ಕೊಂಡು ನಾವು ಪ್ರಾರ್ಥನೆ ಮಾಡೋದು ನೋಡಬಹುದು.
They don't know who the God is.
ಅವರಿಗೆ ಗೊತ್ತಿಲ್ಲ ದೇವರು ಯಾರು.
They know there's a God.
ಆದ್ರೆ ನಮಗೆ ಗೊತ್ತು, ಇದು ಹೇಳ್ತದೆ ನಮ್ಗೆ ಗೊತ್ತು ದೇವರು ಯಾರು.
You never find a monkey doing that.
ಆ ರೀತಿಯಾಗಿ ಕೋತಿ ಮಾಡೋದನ್ನ ನೋಡ್ತಾ ಇಲ್ಲ.
No, there's one thing that makes a human being different from all the animals in the world.
ಈ ಎಲ್ಲ ಪ್ರಾಣಿಗಳಲ್ಲಿ ಮನುಷ್ಯನಲ್ಲಿ ಒಂದು ವ್ಯತ್ಯಾಸವನ್ನು ಮಾಡುತ್ತದೆ.
Conscience.
ಮನಸಾಕ್ಷಿ.
And that proves that that is what will make you different from the animals.
ಅದು ಒಂದು ನಮಗೆ ನಮಗೆ ತಿಳಿಸುತ್ತದೆ ಏನಂದ್ರೆ ಆ ಪ್ರಾಣಿಯಲ್ಲಿ ನಾನು ವ್ಯತ್ಯಾಸವಾಗಿದ್ದೇನೆ.
See, what are the main things an animal is interested in?
ನಾವು ನೋಡ್ತೀವಿ ಪ್ರಾಣಿ ಯಾವುದರಲ್ಲಿ ಆಸಕ್ತಿ ಇದೆ.
Food.
ಊಟ.
Sex.
ಕಾಮ.
Sleep.
ನಿದ್ದೆ.
What are you interested in?
ನೀವು ಯಾವುದರಲ್ಲಿ ಆಸಕ್ತರಾಗಿದ್ದೀರಾ?
Food.
ಊಟ.
Sex.
ಕಾಮ.
Sleep.
ನಿದ್ದೆ.
That's okay, but something more also?
ಇನ್ನು ಏನಿದೆಯಾ?
Nothing more?
ಏನಿದೆ ಇನ್ನು?
Then you're like the animal.
ನಾವು ಪ್ರಾಣಿಗಳ ಹಾಗಿದ್ದೇವರು.
No better.
ಏನು ಒಳ್ಳೆಯದಾಗಿಲ್ಲ.
There's one thing.
ಆದ್ರೆ ಒಂದು
ಸಂಗತಿ ಕಂಪ್ಲೀಟ್ಲಿ ಡಿಫರೆಂಟ್.
ಅದು ನಮ್ಮನ್ನು ವ್ಯತ್ಯಾಸ ಮಾಡುವುದಾಗಿದೆ.
ದಟ್ ಮೈ ಕಾನ್ಷಿಯನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಫುಡ್ ಆರ್ ಸೆಕ್ಸ್ ಆರ್ ಸ್ಲೀಪ್.
ನನ್ನ ಮನಸಾಕ್ಷಿ ನನ್ನ ಊಟಕ್ಕಿಂತ ನನ್ನ ಕಾಮಕ್ಕಿಂತ ನನ್ನ ನಿದ್ದೆಗಿಂತ ಪ್ರಾಮುಖ್ಯವಾಗಿದೆ.
ಎವ್ರಿ ಹ್ಯೂಮನ್ ಬೀಯಿಂಗ್ ಇಸ್ ಇಂಟ್ರೆಸ್ಟೆಡ್ ಇನ್ ಫುಡ್, ಸೆಕ್ಸ್ ಅಂಡ್ ಸ್ಲೀಪ್.
ಪ್ರತಿಯೊಬ್ಬ ಮನುಷ್ಯ ಪ್ರಾಣಿ ತನ್ನ ಜೀವನದಲ್ಲಿ ಈ ಊಟದಲ್ಲಿ ಕಾಮದಲ್ಲಿ ನಿದ್ದೆಯಲ್ಲಿ.
ಟ್ರೂ ಬಿಲೀವರ್ಸ್
ಆದ್ರೆ ನಿಜವಾದ ದೇವರು ಬಹುದು.
ದೇರ್ ಕಾನ್ಷಿಯನ್ಸ್ ಮಿಲಿಯನ್ ಟೈಮ್ಸ್ ಅಬೌವ್ ಫುಡ್, ಸೆಕ್ಸ್ ಅಂಡ್ ಸ್ಲೀಪ್.
ಅವರ ಮನಸ್ಸಾಕ್ಷಿ ಸಾವಿರಾರು ದೂರದಲ್ಲಿರುವ ಹಾಗೆ ಆ ಈ ಮೂರು
ಸಂಗತಿಗಳಿಂದ. ಇಫ್ ಯು ಕ್ಯಾನ್ ಸೇ ದಟ್ ಯುವರ್ ಕಾನ್ಷಿಯನ್ಸ್ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್ ಟು ಯು ದನ್ ಫುಡ್ ಅಂಡ್ ಸೆಕ್ಸ್ ಅಂಡ್ ಸ್ಲೀಪ್, ಯು ಆರ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್.
ನಿಮ್ಮ ಜೀವನ ನೀವೇ ಹೇಳ್ತಾ ಇದ್ರೆ ಈ ಊಟಕ್ಕಿಂತ ಈ ನಿದ್ದೆಗಿಂತ ಈ ಕಾಮಕ್ಕಿಂತ ಹೆಚ್ಚಿನದಾಗಿದೆ ಮನಸ್ಸಾಕ್ಷಿ ಬಂದ್ರೆ ನೀವು ಆವಾಗ ದೇವರ ದಾರಿಯಲ್ಲಿ ಹೋಗ್ತಾ.
ಎವ್ರಿ ಡೇ ವಿ ಈಟ್ ಅವರ್ ಫುಡ್.
ಪ್ರತಿ ದಿವಸ ನಾವು ಊಟ ಮಾಡ್ತೇವ್ರಿ.
Every day we must listen to our conscience.
ಅದೇ ರೀತಿಯಾಗಿ ನಮ್ಮ ಮನಸಾಕ್ಷಿ ನಾವು ಕೇಳಬೇಕು.
If I eat 3 meals a day, I must listen to my conscience 300 times a day.
ನಾವು ಮೂರು ಸಾರಿ ಊಟ ಮಾಡಿದ್ರೆ 300 ಸಾರಿ ನಮ್ಮ ಮನಸಾಕ್ಷಿ ಹೇಳೋದು ಕೇಳಬೇಕಾಗಿ.
Then you show I'm not an animal, I'm a child of God.
ಅವಾಗ ನಮಗೆ ಗೊತ್ತಾಗುತ್ತೆ ನೀವು ಪ್ರಾಣಿ ಅಲ್ಲ, ನಾನು ದೇವರ ಮಗನು.
But if you don't listen to your conscience,
ಆಗ ನಿಮ್ಮ ಮನಸಾಕ್ಷಿ ನೀವು ಕೇಳದಿದ್ರೆ,
and you just eat food and sleep,
ನೀವು ಅಂದ್ರೆ ಊಟದಲ್ಲಿ ನಿದ್ದೆಯಲ್ಲಿ ಆಸಕ್ತರಾಗಿದ್ರೆ,
well, you're no better than an animal.
ನೀವು ಪ್ರಾಣಿಗಿಂತ ಏನು ಚಂದವಾಗಿಲ್ಲ.
God honors those who honor him.
ದೇವರು ಯಾರನ್ನು ಸನ್ಮಾನಿಸ್ತಾರೋ ಅವರು ಸನ್ಮಾನಿಸ್ತಾರೆ.
So let's seek to do that in our life.
ಆ ರೀತಿಯಾಗಿ ಮಾಡೋದಕ್ಕಾಗಿ ದೇವರಲ್ಲಿ ಆಸಕ್ತಿ.
Lord, this most valuable gift that you've given me of my conscience.
ದೇವರು ಈ ಬಹಳ ಪ್ರಾಮುಖ್ಯವಾದಂತ ಮನಸಾಕ್ಷಿಯನ್ನು ಬೆಲೆಯುಳ್ಳದನ್ನು ಕೊಟ್ಟಿದ್ದೀನಿ.
I want to value it more than anything else in my life.
ಅದು ಬಹಳ ಬೆಲೆಯುಳ್ಳದಾಗಿ ನಾನು ಕಾಪಾಡಿಕೊಳ್ಳುತ್ತೇನೆ.
From this day,
ಈ ದಿವಸದಿಂದ,
I want my conscience to be more important to me than the food I eat.
ನನ್ನ ಜೀವನದಲ್ಲಿ ನಾನು ಊಟ ಮಾಡೋದಕ್ಕಿಂತ ನನ್ನ ಮನಸಾಕ್ಷಿ ಬಹಳ ಪ್ರಾಮುಖ್ಯವಾಗಿದೆ.
And will you pray like this?
ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡೋಣ.
Lord, if my conscience is disturbing me about something, I should not get sleep that night.
ದೇವರೇ ನನ್ನ ಮನಸಾಕ್ಷಿ ನಾನು ಯಾವ ವಿಷಯದಲ್ಲಿ ಕಾಡಿಸ್ತಾ ಇದ್ರೆ ಆ ರಾತ್ರಿ ನಾನು ನಿದ್ದೆ ಮಾಡಬಾರ್ದು.
Till I set it right.
ಅದನ್ನು ಸರಿ ಮಾಡ್ಕೊಳ್ಳೋವರೆಗೆ.
Don't ever say, but it was his fault also.
Oh, ee rite helbadre aa tappu avundu aagittu.
That may be all right, but it's your fault, you must go and set it right.
Avudre sari irbodu, adu ninna tappanni sari padisikolbeku.
I remember once when one of my sons was a little boy.
Nani one sari helbagta idu nanna sanna maganu.
They were playing, 5 years old, they were playing some neighbor boy.
5 marsha makkalu ottige avaru aataadta idru.
And they had some conflict.
Avara madhyale eno ond vyathasa bartha
idu. And they hit each other.
ಅವರೊಬ್ಬರು ಹೊಡೆದಾಡಿಕೊಂಡ್ರು.
ಸೊ ಐ ಆಸ್ಕ್ಡ್ ಹಿಮ್, ವೈ ಡಿಡ್ ಯು ಹಿಟ್ ಹಿಮ್?
ಯಾಕೆ ಅವನು ಹೊಡೆದ ಅಂತ ಕೇಳಿದ್ರು.
ಐ ಸೇಡ್ ಹಿ ಹಿಟ್ ಮಿ ಫಸ್ಟ್.
ಆತನ ಮೊದಲು ಹೊಡೆದ ನನಗೆ.
ಐ ಸೇಡ್ ದಟ್ಸ್ ಓಕೆ, ಹಿ ಇಸ್ ನಾಟ್ ಎ ಕ್ರಿಶ್ಚಿಯನ್.
ಅವನು ಕ್ರೈಸ್ತನಲ್ಲ, ಪರವಾಗಿಲ್ಲ.
ಯು ಕ್ಯಾನ್ ಡೂ ದಟ್.
ಈ ನೀನು ಆ ರೀತಿಯಾಗಿ ಮಾಡಬಾರದು.
ಸೊ ವಿ ಗಾಟ್ ಟು ಗೋ ಅಂಡ್ ಅಪಾಲಜೈಸ್ ಟು ಹಿಮ್.
ಓ, ಈಗ ನಾನು ಹೋಗಿ ಕ್ಷಮಾಪಣೆ ಕೇಳಬೇಕಾಗಿದೆ.
ಬಟ್ ಹಿ ಸೇಡ್ ಡಸ್ಂಟ್ ಹಿ ಹ್ಯಾವ್ ಟು ಅಪಾಲಜೈಸ್ ಟು ಮೀ?
ಅವನು ಕ್ಷಮಾಪಣೆ ಕೇಳಬೇಕಲ್ಲ.
ನೋ, ಹಿ ಇಸ್ ನಾಟ್ ಎ ಕ್ರಿಶ್ಚಿಯನ್, ಹಿ ಡಸ್ಂಟ್ ಹ್ಯಾವ್ ಟು ಅಪಾಲಜೈಸ್.
ಆತನು ಕ್ರೈಸ್ತನಲ್ಲ, ಆತನು ಕ್ಷಮಾಪಣೆ ಕೇಳಬೇಕು.
ಐ ಟುಕ್ ಮೈ ಸನ್ ಟು ದಟ್ ಬಾಯ್ಸ್ ಹೌಸ್.
ಆ ನನ್ನ ಮಗನ ಕರ್ಕೊಂಡು ಆ ಮನೆಗೆ ಹೋದೆನು.
ಅಂಡ್ ಸೇಡ್ ಸೇ ಸಾರಿ ಟು ಹಿಮ್.
ಅವನು ಹೇಳಲು ಕ್ಷಮಿಸಿದಾಗಿ.
That boy didn't say.
ಆ ಹುಡುಗನ ಹೇಳಲಿಲ್ಲ.
That's not my business.
ಅದು ನನ್ನ ವ್ಯವಹಾರ ಅಲ್ಲ.
I have to teach my children to keep a good conscience.
ನಾನು ನನ್ನ ಮಕ್ಕಳಿಗೆ ಕಲಿಸಬೇಕಾಗಿದೆ ಒಳ್ಳೆ ಮನಸ್ಸಾಕ್ಷಿ ಇಟ್ಕೊಳ್ಬೇಕು.
I hope you teach your children that.
ನಿಮ್ಮ ಮಕ್ಕಳಿಗೆ ಆ ರೀತಿ ಕಲಿಸ್ತೀನಿ ನಂಬ್ತಾ
ಇದ್ದೀನಿ. I hope you learn it yourself first.
ಮೊದಲು ನೀವು ಕಲ್ಕೊಳ್ಳ್ರಿ.
Let's pray.
ಪ್ರಾರ್ಥನೆ ಮಾಡೋಣ.
Let's bow our heads before God.
ನಾವು ದೇವರ ಮುಂದೆ ತಲೆ ಬಾಗಿಸೋಣ.
You know, it's very easy to forget a message.
ನಮಗೆ ಸಂದೇಶವನ್ನು ಮರೆತುಬಿಡೋದು ಬಹಳ ಸೂಕ್ಷ್ಮವಾಗಿದೆ.
In fact, the devil will try his best to make you forget what you heard.
ಸೈತಾನ ತನ್ನೆಲ್ಲಾ ಕಾರ್ಯವನ್ನು ಮಾಡಿ ನಾವು ಮರೆಯುವಂತೆ ಮಾಡ್ತಾನೆ.
You got to fight the devil if you want to remember what God spoke to you.
ನಾವು ಸೈತಾನ ವಿರೋಧಿಗೆ ಹೋರಾಡಬೇಕು, ಯಾಕಂದ್ರೆ ದೇವರ ವಾಕ್ಯ ನಮಗೆ ಹೇಳಬೇಕಾಗಿದೆ.
Say, Lord, I never want to forget what you spoke to me.
ದೇವರೇ, ನಿನ್ನ ಮಾತನ್ನು ಯಾವಾಗಲೂ ನಾನು ಮರೆಯೋಕೆ ಇಷ್ಟಪಟ್ಟು ಏನು ಮಾತಾಡಿದೆಯೋ.
Help me.
ಸಹಾಯ ಮಾಡು.
I want you to honor me.
ನಿನ್ನನ್ನು ಸನ್ಮಾನಿಸ್ತೇನೆ.
In Jesus' name.
ಯೇಸು ಸ್ವಾಮಿಯ ಹೆಸರಿನಲ್ಲಿ.